హరి ఓం శ్రీగురుభ్యో నమః. అభ్రమం భంగరహితం అజడం విమలం సదా ఆనందతీర్థమతులం భజే తాపత్రయాపహం మిథ్యా సిద్ధాంతదుధ్వాంత విధ్వంసరక్షణ చైతీతాగత నిర్భాసతాం నో హృదంబరే అర్థికల్పితకల్పోయం ప్రత్యేకేసరి వ్యాసతీర్థగురుర్భూయాద్ అస్మదిష్టాత్ సిద్ధయే తపో విద్యావిరక్త్యాది సద్గుణౌగాకరానహం వాదిరాజగురూన్ వందే హయగ్రీవదాశ్రయాన్ పూజ్యే రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే దుర్వాదిధ్వాంతరవయే వైష్ణవేందీవరేందవే శ్రీరాఘవేంద్రగురువే నమోత్యందయాళవే. ఆపాదమౌళి పర్యంతం గురుణామాక్తిం స్మరేత్ తేన విఘ్నాః ప్రణశ్యంతి సిద్ధ్యం చ మనోరథాః. హరిః ఓం శ్రీగురుభ్యో నమః. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ನಾವು ಲಾಸ್ಟ್ ಕ್ಲಾಸ್ನಲ್ಲಿ ದತ್ತ ಸ್ವಾತಂತ್ರ್ಯ ಸಂಧಿಯನ್ನು ಮುಗಿಸಿದ್ದೀವಿ. ಈಗ 15ನೇ ಸಂಧಿವರೆಗೂ ಕೂಡ ಎಲ್ಲ ಸಂಧಿಗಳು ಅಂದ್ರೆ ಎಲ್ಲ ಪ್ರತಿಗಳಲ್ಲಿ ಕೂಡ ಒಂದೇ ವಿಧವಾಗಿ ಆರ್ಡರ್ ಹಾಕಿದ್ದಾರೆ. ಆದರೆ 16 ದತ್ತ ಸ್ವಾತಂತ್ರ್ಯ ಸಂಧಿ ಇಟ್ಕೊಂಡು 16ನಿಂದ 31ನೇ ವರೆಗೂ ಸಂಧಿವರೆಗೂ ಇರುವುದು ಕೆಲವು ಪ್ರತಿಗಳಲ್ಲಿ ಒಂದೊಂದರಲ್ಲಿ ಒಂದೊಂದು ಆರ್ಡರ್ ಇರುತ್ತೆ. ಉದಾಹರಣೆಗೆ ನಮಗೆ ಪಂಚರತ್ನ ಪ್ರಕಾಶಕದಲ್ಲಿ ಅಲ್ಲಿ ಆರ್ಡರ್ ಮೊದಲು ಸ್ವಾಗತ ಸ್ವಾತಂತ್ರ್ಯ, 16ನೇದು ಸ್ವಾಗತ ಸ್ವಾತಂತ್ರ್ಯ ಇರಬೇಕು, ಆಮೇಲೆ ದತ್ತ ಸ್ವಾತಂತ್ರ್ಯ ಸಂಧಿ ಇರಬೇಕು, ಹಾಗೆ ಇರಬೇಕು ಅಂತ ಹೇಳಿದ್ದಾರೆ. ಆದರೆ ಅದಕ್ಕೆ ಮುಂಚೆ ಬಂದ ಪ್ರತಿಗಳಲ್ಲಿ ಉದಾಹರಣೆಗೆ ಸಂಕಷ್ಟ ಒಡೆಯರು ವ್ಯಾಖ್ಯಾನ ಮಾಡಿದ ಪ್ರತಿಗಳಲ್ಲಿ 16ನೇದು ದತ್ತ ಸ್ವಾತಂತ್ರ್ಯ ಸಂಧಿ, 17ನೇದು ಸ್ವಾಗತ ಸ್ವಾತಂತ್ರ್ಯ ಸಂಧಿ ಇದೆ. ನಾವು ಆ ಆರ್ಡರ್ ನಲ್ಲಿ ಹೋಗಿದ್ದೀವಿ. 16ನೇದಾದ ದತ್ತ ಸ್ವಾತಂತ್ರ್ಯ ಸಂಧಿಯನ್ನು ಮುಗಿಸಿದ್ದೀವಿ. ಅಲ್ಲಿ ನೋಡಿದಾಗ ಅಲ್ಲಿ ದಾಸರಾಯರು ಸ್ವಾತಂತ್ರ್ಯ ಏನು ಜೀವನಿಗೆ ಇಲ್ಲ ಅಂತ ಸ್ಪಷ್ಟಗೊಳಿಸಿದ್ದಾರೆ. ಅದೇ ದತ್ತ ಸ್ವಾತಂತ್ರ್ಯ ಕೊಟ್ಟ ಸ್ವಾತಂತ್ರ್ಯ ಕೊಟ್ಟದ್ದು ಅಂದ್ರೆ ಇಟ್ಟದ್ದು, ಕೊಟ್ಟದ್ದಂದ್ರೆ ಇಲ್ಲಿ ಮತ್ತೆ ದತ್ತ ಅಂತ ಹೇಳಿದಾರಲ್ವ, ದತ್ತ ಅಂದ್ರೆ ಕೊಟ್ಟದ್ದು ಇಟ್ಟದ್ದು ಅಂತ ಹೇಳಿದಾರಲ್ವ, ಹೇಗೆ ಕೊಟ್ಟದ್ದು ಇಟ್ಟದ್ದು ಎರಡು ಹೇಗೆ ಹೊಂದಾವಣಿಗೆ ಮಾಡುವುದು? ಹೌ ಕೆನ್ ವಿ ರಿಕನ್ಸೈಲ್ ದಟ್ ಟು? ಹೆಸರೇನೋ ದತ್ತ ಸ್ವಾತಂತ್ರ್ಯ ಸಂಧಿ, ಆದರೆ ಎಲ್ಲಾ ಜೀವನ ಒಳಗೆ ಇಟ್ಟ ಇಟ್ಟ ಅಂತಾನೆ ಹೇಳಿದ್ದಾರೆ. ಮತ್ತೆ ಯಾಕೆ ಹೆಸರು ದತ್ತ ಅಂತ ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಪ್ರತಿಯೊಂದು ಜೀವನ ಒಳಗೆ ಕೂಡ ಪರಮಾತ್ಮ ಬಿಂಬರೂಪನಾಗಿದ್ದಾನೆ. ಜೀವ ಒಳಗೆ ಪರಮಾತ್ಮ ಇದ್ದಾನೆ. ಪರಮಾತ್ಮ ತನ್ನ ರೂಪಕ್ಕೆ ತಾನೇ ಕೊಟ್ಟ, ಅಂದ್ರೆ ದತ್ತ ಮಾಡಿದ. ಅಂದ್ರೆ ಏನು, ಪ್ರತಿಯೊಬ್ಬರಲ್ಲಿ ಇರುವ ತನ್ನ ರೂಪಗಳು ಯಾವ್ದಿದೋ, ಬಿಂಬರೂಪಗಳು ಯಾವ್ದಿದೋ ಜೀವನಲ್ಲಿ ಇಟ್ಟ ಅಂತ ಹೇಳಿದ. ಅಂದ್ರೆ ಜೀವನಲ್ಲಿ ಇಟ್ಟ ಅಂದ್ರೆ ಜೀವನಲ್ಲಿ ಪರಮಾತ್ಮ ಇದ್ದಾನೆ, ಪರಮಾತ್ಮನ ಬಿಂಬರೂಪ ಇದೆ, ಹೊರಗೆ ಪರಮಾತ್ಮ ಇದ್ದಾನೆ. ಅಂದ್ರೆ ಸರ್ವಾಂತರ್ಯಾಮಿಯಾಗಿದ್ದಾನೆ ಪರಮಾತ್ಮ. ಅವನು ತನ್ನ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಕೊಟ್ಟ, ದತ್ತ ಕೊಟ್ಟ. ಏನು ಕೊಟ್ಟ, ಹೇಗೆ ಕೊಟ್ಟದ್ದು ಸರಿ ಹೋಗುತ್ತೆ ಅಂತ ಹೇಳಿದ್ರೆ, ಜೀವನ ಒಳಗೆ ಇಟ್ಟ ಅಂದ್ರೆ ಜೀವನ ಒಳಗೆ ತನ್ನದೇ ಆದ ಬಿಂಬರೂಪ ಇದೆ, ತನ್ನ ಬಿಂಬರೂಪನಿಗೆ ತಾನು ಕೊಟ್ಟ. ಅಂದ್ರೆ ಬಿಂಬರೂಪಕ್ಕೆ ಕೊಟ್ಟ ಅಂತ ಹೇಳಿದ್ರೆ ಜೀವನ ಒಳಗೆ ಇಟ್ಟ, ಯಾಕಂದ್ರೆ ಜೀವನ ಒಳಗೆ ಬಿಂಬರೂಪನಾಗಿ ತಾನಿದ್ದಾನೆ. ತನ್ನದೇ ಆದ ತನ್ನ ಬಿಂಬರೂಪಕ್ಕೆ ತಾನು ಆ ಸ್ವಾತಂತ್ರ್ಯವನ್ನು ಕೊಟ್ಟ, ಅಂದ್ರೆ ತನಗೆ ತಾನೇ ಕೊಟ್ಟ, ಅಂದ್ರೆ ಬೇರೆಯವರಿಗೆ ಕೊಡಲಿಲ್ಲ, ದತ್ತ ಮಾಡಿದ ಅಂದ್ರೆ ತನಗೆ ತಾನೇ ಕೊಟ್ಟ. ಹಿ ಗೇವ್ ಟು ಹಿಮ್ಸೆಲ್ಫ್, ಜೀವನ ಒಳಗೆ ಇರುವ ತನ್ನ ಬಿಂಬರೂಪಕ್ಕೆ ತಾನೇ ಸ್ವಾತಂತ್ರ್ಯವನ್ನು ಕೊಟ್ಟ, ಅದಕ್ಕೆ ದತ್ತವಾಯಿತು. ಆದ್ರೆ ಜೀವನಿಗೆ ಕೊಡಲಿಲ್ಲ, ಅದಕ್ಕೆ ಜೀವನ ಒಳಗೆ ಇಟ್ಟ. ಸೊ ಎರಡು ಹೀಗೆ ನಾವು ರಿಕನ್ಸೈಲ್ ಮಾಡಬೇಕು. ಸೊ ದತ್ತ ಅನ್ನುವ ಶಬ್ದ ಹಾಗೆ ಹೊಂದಾವಣಿಕೆ ಆಗತ್ತೆ. ಅದಾದ ಮೇಲೆ ದತ್ತ ಸ್ವಾತಂತ್ರ್ಯ ಸಂಧಿ, ಸ್ವಗತ ಸ್ವಾತಂತ್ರ್ಯ ಸಂಧಿ, ಸರ್ವ ಸ್ವಾತಂತ್ರ್ಯ ಸಂಧಿ ಅಂತ ಮತ್ತು ವಿಭಾಗ ಮಾಡಿದ್ದಾರೆ. ಅಂದ್ರೆ ಏನು ಇದು ದತ್ತ ಸ್ವಾತಂತ್ರ್ಯ? ಅಲ್ಲಿ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟದ್ದೆಲ್ಲ ಆರಿಟ್ಟದ್ದು ಅದನ್ನು ನಾವು ವಿವರಣೆ ಮಾಡಿ ಹೇಳಿ ಆಯಿತು. ಮತ್ತು ಈ ಸ್ವಗತ ಸ್ವಾತಂತ್ರ್ಯ ಅಂದ್ರೆ ಏನು, ಸರ್ವ ಸ್ವಾತಂತ್ರ್ಯ ಮತ್ತು ಭಗವಂತನ ಬೇರೆ ಬೇರೆ ಹೆಸರುಗಳು, ಬೇರೆ ಬೇರೆ ರೂಪಗಳು ಯಾಕೆ? ದತ್ತ ಸ್ವಾತಂತ್ರ್ಯ ಸಂಧಿ ತನ್ನ ದತ್ತ ಸ್ವಾತಂತ್ರ್ಯದಿಂದಲೇ ತಾನೇ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದಾನಲ್ಲವ. ಮತ್ತೆ ಈ ಸ್ವಗತ ಸ್ವಾತಂತ್ರ್ಯವು ಸರ್ವ ಸ್ವಾತಂತ್ರ್ಯವು ಎಲ್ಲಿಂದ ಬಂತು ಅಂತ ಹೇಳಿದರೆ, ನಮಗೆ ಕ್ರಿಯಾ ಮಾಡುವ ಕಾರ್ಯಗಳು ಎಷ್ಟೆಷ್ಟು, ಒಂದು ಬ್ರಹ್ಮಾಂಡಕ್ಕೆ ಮಾಡಬೇಕಾಗಿದ ಕಾರ್ಯ ಎಷ್ಟು, ಅಷ್ಟು ಭಾಗಗಳನ್ನು ತನ್ನ ಸ್ವಾತಂತ್ರ್ಯದಿಂದ ತೆಗೆದ. ಅಂದ್ರೆ ಪರಮಾತ್ಮನಿಗೆ ಪರಮಾತ್ಮನ ಸ್ವಾತಂತ್ರ್ಯ ಗುಣಕ್ಕೆ ಅಭೇದ ಇದ್ದರೂ ಕೂಡ, ಅವನ ಸ್ವಾತಂತ್ರ್ಯ ಅನಂತವಾಗಿದ್ದರೂ ಕೂಡ, ಒಂದು ಬ್ರಹ್ಮಾಂಡ ನಡೆಸಲಕ್ಕೆ ಬೇಕಾದದ್ದು ಬಹಳ ಸ್ವಲ್ಪವೇ ಬೇಕು. ಅವನ ಸ್ವಾತಂತ್ರ್ಯ ಅನಂತ ಸ್ವಾತಂತ್ರ್ಯವು ಬೇಕಾಗಿಲ್ಲ. ಒಂದು ಬ್ರಹ್ಮಾಂಡ ನಡೆಸಲಕ್ಕೂ ಪರಮಾತ್ಮನ ಅನಂತ ಸ್ವಾತಂತ್ರ್ಯ ಗುಣ ಬೇಕಾಗಿಲ್ಲ. ಒಂದು ಭಾಗ, ಒಂದು ಅಂಶ ತೆಗೆದ್ರು ಅದಕ್ಕೆ ಪೂರ್ಣತ್ವ ಬಂದ್ಬಿಡತ್ತಲ್ವಾ? ಪರಮಾತ್ಮನ ಅಂಶ ಅಂದ್ರೆ ಪೂರ್ಣ, ಪರಮಾತ್ಮನ ಸ್ವಾತಂತ್ರ್ಯದಲ್ಲಿ ಒಂದು ಭಾಗ ತೆಗೆದ್ರೆ ಅದು ಪೂರ್ಣವಾಗಿ ಬಿಡತ್ತಲ್ವಾ ಅಂತ ಹೇಳಿದ್ರೆ, ಹೌದು. ಆದರೂ ಕೂಡ ಪರಮಾತ್ಮ ತನ್ನ ಇಚ್ಛೆಯಿಂದಲೇ ಸ್ವಲ್ಪ ಮಟ್ಟಿಗೆ ತಾನು ತೆಗಿತಾನೆ. ಅಂದ್ರೆ ಫ್ರಮ್ ಹಿಸ್ ಓನ್ ವಿಲ್, ಅವನೇನು ಮಾಡ್ತಾನೆ, ಇದು ನಡೆಸಲಕ್ಕೆ ಇಷ್ಟೇ ಬೇಕು ಅಂತ ಹೇಳಿ. ಈಗ ಎಲೆಕ್ಟ್ರಿಸಿಟಿ ಎಷ್ಟೋ ಎಲೆಕ್ಟ್ರಿಸಿಟಿ ಇದ್ದು ಕೂಡ ಒಂದು ಮನೆ ನಡೆಸಲಕ್ಕೆ ಸಮ್ ಎಲೆಕ್ಟ್ರಿಸಿಟಿ ಬೇಕು. ಅದನ್ನು ಕಂಟ್ರೋಲ್ ಮಾಡಿ ಸ್ವಲ್ಪನೇ ಕಳಿಸ್ತೀವಿ, ಈ ಒಂದು ದೇಶ ಪ್ಲೆಂಟಿ ಆಫ್ ಎಲೆಕ್ಟ್ರಿಸಿಟಿ ಅವೈಲಬಲ್. ಅದೇ ವಿಧವಾಗಿ ಪರಮಾತ್ಮ ಅನಂತ ಗುಣ ಇದ್ದರೂ ಕೂಡ, ಅನಂತ ಸ್ವಾತಂತ್ರ್ಯ ಇದ್ದರೂ ಕೂಡ, ಈ ಬ್ರಹ್ಮಾಂಡ ನಡೆಸಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ಕಳಿಸಿ ಮಾಡ್ತಾ ಇದ್ದಾನೆ ಕಾರ್ಯಗಳನ್ನು. ಆಯ್ತು, ದತ್ತ ಸ್ವಾತಂತ್ರ್ಯದಿಂದ ಕಾರ್ಯವನ್ನು ಮಾಡ್ತಾನೆ, ಆದರೆ ಸ್ವಗತ ಸ್ವಾತಂತ್ರ್ಯ ಏನು ಮಾಡ್ತಾನೆ, ಸರ್ವ ಸ್ವಾತಂತ್ರ್ಯ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ನಮಗೆ ಕ್ರಿಯಾಶಕ್ತಿ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಇಲ್ಲ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ, ಇಲ್ಲ ಇಚ್ಛಾಶಕ್ತಿ ಕ್ರಿಯಾಶಕ್ತಿ, ಯಾವ ಆರ್ಡರ್ನಲ್ಲಿ ತಗೊಂಡು ಕೂಡ ಇವು ಮೂರು ಇದೆ. ಅಂದ್ರೆ ಒಂದು ಚೇತನಕ್ಕಾಗಲಿ ಸ್ವತಂತ್ರವಾಗಲಿ ಅಸ್ವತಂತ್ರವಾಗಲಿ ಚೇತನಕ್ಕೆ ಇಚ್ಛಾಶಕ್ತಿ ಅನ್ನೋದೊಂದಿದೆ, ಕ್ರಿಯಾಶಕ್ತಿ ಒಂದಿದೆ, ಜ್ಞಾನಶಕ್ತಿ ಒಂದಿದೆ. ಕ್ರಿಯಾಶಕ್ತಿ ಎಷ್ಟು ಕಾರ್ಯ ಮಾಡಿಸಬೇಕು ಅನ್ನೋದಕ್ಕೆ ದತ್ತ ಸ್ವಾತಂತ್ರ್ಯ ಸಂಧಿಯಿಂದ ತಿಳಿಸಿದ್ದಾರೆ. ಎಷ್ಟು ಇಚ್ಛೆ ಇದೆ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಲಿಕ್ಕೆ, ಅಂದ್ರೆ ನಾವು ಪ್ರಯತ್ನ ಮಾಡಬೇಕಂದ್ರೆ ಇಚ್ಛೆ ಹುಟ್ಟಬೇಕು, ಆ ಇಚ್ಛೆ ಪ್ರಯತ್ನ ಇವೆಲ್ಲ ನಡಿಬೇಕಂದ್ರೆ ಅದಕ್ಕೆ ಬೇಕಾದದ್ದು ಕೂಡ, ಅಂದ್ರೆ ಯಾವುದು ನಮ್ಮ ಕೈಲಿಲ್ಲ, ಕ್ರಿಯಾಶಕ್ತಿ ಇಲ್ಲ ನಮ್ಮ ಕೈಲಿ, ಇಚ್ಛಾಶಕ್ತಿ ನಮ್ಮ ಕೈಲಿಲ್ಲ, ಜ್ಞಾನಶಕ್ತಿ ನಮ್ಮ ಕೈಲಿಲ್ಲ. ಕ್ರಿಯಾಶಕ್ತಿಯನ್ನು ದತ್ತ ಸ್ವಾತಂತ್ರ್ಯ ರೂಪಗಳಿಂದ ತಾನು ಮಾಡಿದರೆ, ಇಚ್ಛಾಶಕ್ತಿಯನ್ನು ಸ್ವಗತ ಸ್ವಾತಂತ್ರ್ಯ ರೂಪಗಳಿಂದ ತಾನು ಮಾಡುತ್ತಾನೆ ಅಂತ ನಾವು ತಿಳ್ಕೋಬಹುದು. ಅಂದ್ರೆ ಇನ್ನೊಂದು ರೂಪದಲ್ಲಿ, ಸ್ವಗತ ಸ್ವಾತಂತ್ರ್ಯ ರೂಪದಲ್ಲಿ ಪರಮಾತ್ಮ ತಾನು ಮಾಡುವ ವಿಷಯಗಳನ್ನು ಹೇಳ್ತಾ ಇದ್ದಾರೆ. ಆದರೆ ಇದೆಲ್ಲ ದಾಸರಾಯರು ಹೇಳ್ತಾ ಇದ್ದಾರೆ, ಇವೆಲ್ಲವೂ ಕೂಡ ಎಲ್ಲೋ ಸುಮ್ಮನೆ ಊಹಾ ಮಾಡಿ ಹೇಳಿದ್ದ, ಇದಕ್ಕೇನನ್ನು ಪ್ರಮಾಣಗಳಿದ ಅಂತ ಹೇಳಿದೆ. ಈ ಸ್ವಗತ ಸ್ವಾತಂತ್ರ್ಯ ಸಂಧಿ ಸೂಚನೆಯಲ್ಲಿಯೇ ದಾಸರಾಯರು ಹೇಳ್ತಾ ಇದ್ದಾರೆ, ತಾವು ಹೇಳುವಂತಹ ಈ ಸ್ವಾತಂತ್ರ್ಯ ಗುಣಗಳೆಲ್ಲ ಕೂಡ ಎಲ್ಲ ಅದಕ್ಕೆ ಸೋರ್ಸ್ ಹೊಂದಿದೆ ಅನ್ನೋದನ್ನು ಇಲ್ಲಿ ಸಂಧಿಯ ಸೂಚನೆಯಲ್ಲಿ ಹೇಳ್ತಾ ಇದ್ದಾರೆ. ಸ್ವಗತ ಸ್ವಾತಂತ್ರ್ಯ ಗುಣವ ಹರಿ ತೆಗೆದು ಬ್ರಹ್ಮಾದ್ಯರಿಗೆ ಕೊಟ್ಟದು ಭೃಗು ಮುನಿಪ ಪೇಳಿದನು ಇಂದ್ರದ್ಯುಮ್ನ ಕ್ಷಿತಿಪನಿಗೆ ಅಂತೇಳಿ. ಇಲ್ಲಿ ಕೊಟ್ಟದ ಇಲ್ಲ ಕೊಟ್ಟದು ಅಂತ ಎರಡು ವಿಧವಾದ ಪಾಠಗಳಿದೆ, ಹೇಗೆ ಬೇಕಾದ್ರೂ ತಗೋಬಹುದು, ಎರಡು ಸರಿಯಾಗಿ ಇರುತ್ತೆ. ಸ್ವಗತ ಸ್ವಾತಂತ್ರ್ಯ ತ್ರಿಯ ಅಂದ್ರೆ ಟ್ರಯಡ್ ಅಂತ ಅರ್ಥ ಅಲ್ಲ, ಸ್ವಾತಂತ್ರ್ಯ ಶಬ್ದವನ್ನೇ ಪಗಳಿಸಿದ್ದಾರೆ, ಸ್ಪ್ರೆಡ್ ಮಾಡಿ ಕನ್ನಡದಲ್ಲಿ ಸ್ವಾತಂತ್ರ್ಯ, ಸಂಸ್ಕೃತದಲ್ಲಿ ಇರುವ ಸ್ವಾತಂತ್ರ್ಯ ಶಬ್ದವನ್ನು ಕನ್ನಡದಲ್ಲಿ ಕನ್ನಡೀಕರಣ ಮಾಡಿದರೆ ಸ್ವಾತಂತ್ರ್ಯ ಅಂತ ಆಗುತ್ತೆ ಇಲ್ಲಿ. ಸೊ ಸ್ವಗತ ಸ್ವಾತಂತ್ರ್ಯ ಗುಣವಾಹರಿ ಅಂತ ಯಾಕೆ ಹೇಳಕೂಡದು ಅಂತ ಹೇಳಿದ್ರೆ, ಆವಾಗ ಮಾತ್ರೆಗಳು ಸರಿ ಹೋಗೋದಿಲ್ಲ. ಒಂದು ಪಾದದಲ್ಲಿ, ಮೊದಲನೇ ಪಾದದಲ್ಲಿ ನಮಗೆ 14 ಮಾತ್ರೆಗಳಿರಬೇಕು. ಸ್ವಾತಂತ್ರ್ಯ ಗುಣವ ಹರಿ ಅಂತ ಹೇಳಿದ್ರೆ 13 ಮಾತ್ರೆಗಳೇ ಬರುತ್ತೆ. ಅದಕ್ಕೆ ಸ್ವಗತ ಸ್ವಾತಂತ್ರ್ಯ ಗುಣವ ಹರಿ ಅಂತ ಹೇಳಿ ಛಾಂದಸ್ಸಿಕ ಶಬ್ದ, ಛಂದಸ್ಸುಗಾಗಿ ಅದನ್ನು ಹಾಗೆ ಹೇಳಿದ್ದಾರೆ. ಸ್ವಗತ ಸ್ವಾತಂತ್ರ್ಯ ಗುಣವ ಹರಿ ತೆಗೆದು ಬ್ರಹ್ಮಾದ್ಯರಿಗೆ ಕೊಟ್ಟದ ಇಲ್ಲ ಕೊಟ್ಟದು ಭೃಗು ಮುನಿಪ ಅಂದ್ರೆ ಭೃಗು ಮುನಿಪ ಅಂತ ಹೇಳಿದ್ರೆ ಕೆಲವು ವ್ಯಾಖ್ಯಾನಗಳಲ್ಲಿ ಭೃಗು ಮುನಿಪ ಎಸ್ಪೆಷಲಿ ಸಂಕಷ್ಟಮಡಿಯರ ವ್ಯಾಖ್ಯಾನದಲ್ಲಿ ಭೃಗು ಮುನಿ ಯನ್ನು ಪಾಲನೆ ಮಾಡುವಂತಹ ಪರಶುರಾಮ ದೇವರು ಭಾರ್ಗವ ರಾಮ ಅಂತ ಹೇಳಿದ್ದಾರೆ. ಹಾಗಿಲ್ಲ, ಭೃಗು ಮುನಿಪ ಅಂದ್ರೆ ಭೃಗು ಅನ್ನುವ ಮುನಿಪ, ಮುನೀಶ್ವರ, ಮುನಿಪತಿ, ಮುನಿಶ್ರೇಷ್ಠನಾದ ಭೃಗು ಅಂತಲೇ ಭೃಗು ಮುನಿ ಏ ಹೇಳಿದ್ದಾನೆ. ಇದನ್ನು ಇಂದ್ರದ್ಯುಮ್ನ ಅನ್ನುವ ರಾಜನಿಗೆ, ಇಂದ್ರದ್ಯುಮ್ನ ಕ್ಷಿತಿಪ ಅಂದ್ರೆ ಕ್ಷಿತಿಯನ್ನು ಪಾಲನೆ ಮಾಡುವವನು, ಒಬ್ಬರು ಮುನಿಪ ಮುನೀಶ್ವರ, ಇನ್ನೊಬ್ಬರು ಕ್ಷಿತಿಪ ಕ್ಷಿತಿಪಾಲಕ. ಸೊ ಮುನಿಪ ಮುನಿಪಾಲಕ ಅಲ್ಲ ಮುನಿಶ್ರೇಷ್ಠನಾದ ಭೃಗುವು ತಾನು ಕ್ಷಿತಿಪ ಅಂದ್ರೆ ರಾಜನಿಗೆ ಹೇಳಿದ್ದ. ಆ ವಿಸ್ತಾರವು ನಮಗೆ ವಿಷ್ಣು ರಹಸ್ಯ ಅನ್ನುವ ಗ್ರಂಥದಲ್ಲಿ ಬರುತ್ತೆ. ವಿಷ್ಣು ರಹಸ್ಯ ಗ್ರಂಥದಲ್ಲಿ ನಡೆದ ಸಂಭಾಷಣೆ ಅದೇ ಆಧಾರವಾಗಿ ಇಟ್ಟುಕೊಂಡು ಈ ಮೂರು ಸಂಧಿಗಳನ್ನು ಮಾಡಿದ್ದೀವಿ ಅಂಥೇಳಿ ಆ ವಿಷಯವನ್ನು ಇಲ್ಲಿ ಸೂಚನೆ ಮಾಡಿ ಹೇಳ್ತಾ ಇದ್ದಾರೆ ಜಗನ್ನಾಥದಾಸರು. ಸ್ವಗತ ಸ್ವಾತಂತ್ರ್ಯ ಗುಣವನ್ನು, ತನ್ನ ಸ್ವಗತ ಸ್ವಾತಂತ್ರ್ಯ ಗುಣವನ್ನು ಹರಿ ಏನು ಮಾಡಿದ್ದಾನೆ, ತೆಗೆದು ಬ್ರಹ್ಮಾದ್ಯರಿಗೆ ಕೊಟ್ಟದು ಅಂದ್ರೆ ಬ್ರಹ್ಮಾದಿಗಳ ಒಳಗೆ ಮತ್ತು ಕೊಟ್ಟಿದ್ದಾನೆ ಅಂತ ಹೇಳಿದೆ ಅನ್ನೋದೆ, ತನ್ನ ಅದರ ಒಳಗಿರುವ ತನ್ನ ಬಿಂಬರೂಪಗಳಿಗೆ ತಾನು ಕೊಟ್ಟಿದ್ದಾನೆ ಮತ್ತು ಅಂಥೇಳಿ ಭೃಗು ಮುನಿಪ ಭೃಗು ಮುನಿಗಳು ಪೇಳಿದರು, ಅವರು ಪೇಳಿದನು ಇಂದ್ರದ್ಯುಮ್ನ ಕ್ಷಿತಿಪನಿಗೆ, ಇಂದ್ರದ್ಯುಮ್ನ ಅನ್ನುವ ರಾಜನಿಗೆ ಅದು ಆ ವಿಷಯವನ್ನು ತಿಳಿಸಿದ್ದಾನೆ, ಆ ವಿಷಯವನ್ನೇ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಅಂಥೇಳಿ ಇದು ತಮ್ಮ ಸ್ವತಂತ್ರ ಭಾವನೆಗಳಲ್ಲ, ತಾವು ಶಾಸ್ತ್ರಾಧಾರಕವಾಗಿ ಮಾಡಿದಂತಹ ರಚನೆಯೇ ಅಂತ ಹೇಳಿ ಘಂಟಾಪಥವಾಗಿ ಜಗನ್ನಾಥದಾಸರು ಪ್ರಕಟಣೆ ಮಾಡಿ ಈ ಮೊದಲನೇ ಪದ್ಯಕ್ಕೆ ಹೊರಡ್ತಾ ಇದ್ದಾರೆ. ಈ ಮೊದಲನೇ ಪದ್ಯದಲ್ಲಿ ನಮಗೆ ಬರುವ ಆ ದತ್ತ ಸ್ವಾತಂತ್ರ್ಯ ಸಂಧಿ ಇಲ್ಲ ಸ್ವಗತ ಸ್ವಾತಂತ್ರ್ಯ ಸಂಧಿಯ ವಿಸ್ತಾರಗಳನ್ನು, ಅಂದ್ರೆ ಅಲ್ಲಿ ಪರಮಾತ್ಮ ನಮಗೆ ಕೊಟ್ಟಿದ್ದಾನೆ, ಕೊಟ್ಟ ಮೇಲೆ ಅದು ನಮಗೆ ಬಂತು ಅನ್ನುವ ಭಾವನೆಯನ್ನು ಖಂಡನೆ ಮಾಡುವಂತೆ ಮತ್ತು ಈ ಮೊದಲನೇ ಪದ್ಯ ಹೊರಟಿದೆ. ಅದನ್ನಲ್ಲಿ ಹೇಳ್ತಾ ಇದ್ದಾರೆ, ಪರಮ ವಿಷ್ಣು ಸ್ವತಂತ್ರ ಮಾಯಾ ತರುಣಿ ವಕ್ಷಸ್ಥಲ ನಿವಾಸಿನಿ ಸರಸಿಜೋದ್ಭವ ಪ್ರಾಣರಿರುವರು ಸಚಿವರೆನಿಸುವರು ಸರ್ವ ಕರ್ಮಗಳಲ್ಲಿ ತತ್ ಪ್ರಿಯರು ಉರಗ ಭೂಷಣ ಅಹಂಕೃತಿತ್ರಯ ಕರೆಸುವ ಅಮರೇಂದ್ರಾರ್ಕ ಮುಖರು ಇಂದ್ರಿಯಪರು ಎನಿಸುವರು ಅಂತೇಳಿ ಪರಮ ವಿಷ್ಣು ಸ್ವತಂತ್ರ ಮಾಯಾ ತರುಣಿ ವಕ್ಷ ಸ್ಥಳ ನಿವಾಸಿನಿ ಸಹಸಿಜೋದ್ಭವ ಪ್ರಾಣರಿರುವರು ಸಚಿವರೆನಿಸುವರು ಸರ್ವ ಕರ್ಮಗಳಲ್ಲಿ ತತ್ಪ್ರಿಯ ರುರಗ ಭೂಷಣ ಅಹಂಕೃತಿತ್ರಯ ಕರೆಸುವ ಮರೇಂದ್ರಾರ್ಕ ಮುಖರಿಂದ್ರಿಯ ಪರಿಣಿಸುವರು ಅಂತೇಳಿ ಅದು ಹೇಳಿದ ಪದ್ಯದ ಒಂದೊಂದು ಶಬ್ದವೂ ಕೂಡ ನಮಗೆ ಒಂದು ವಿಶೇಷವಾದ ಅರ್ಥಗಳನ್ನು ಹೇಳುತ್ತೆ. ಉದಾಹರಣೆಗೆ ವಿಷ್ಣು ಎಂಥವನು, ನಮಗೆ ಸ್ವತಂತ್ರೋ ಭಗವಾನ್ ವಿಷ್ಣು ಅಂಥೇಳಿ ಆಚಾರ್ಯರು ನಮಗೆ ಇದು ತತ್ವ ಸಂಖ್ಯಾನ, ಆಮೇಲೆ ಅದೇ ವಿಧವಾಗಿ ತತ್ವ ಸಂಖ್ಯಾನ ಗ್ರಂಥದಲ್ಲಿ ಹೇಳಿದಂತೆ ಏನ್ ಹೇಳ್ತಾ ಇದ್ದಾರೆ, ವಿಷ್ಣು ಮಾತ್ರನೇ ಸ್ವತಂತ್ರ, ಸ್ವತಂತ್ರ ಭಗವಾನ್ ವಿಷ್ಣು ಅಂತೇಳಿ, ಮಿಕ್ಕವರೆಲ್ಲರೂ ಕೂಡ ಸ್ವತಂತ್ರ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ಪರಮ ವಿಷ್ಣು ಸ್ವತಂತ್ರ. ಪರಮ ಅಂತ ಹೇಳುವುದರ ಮೂಲಕವಾಗಿ ಪರರಾದಂತಹ ಅವರೆಲ್ಲರಿಗೂ ಉತ್ತಮನಾಗಿದ್ದಾನೆ, ಪರಮನಾಗಿದ್ದಾನೆ ಅಂದ್ರೆ ಶ್ರೇಷ್ಠರಾದ ಲಕ್ಷ್ಮೀದೇವಿಗೂ ಉತ್ತಮನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ. ಅಂತಹ ಸರ್ವೋತ್ತಮನಾದ ವಿಷ್ಣು ಪರಮ ಅನ್ನುವ ಶಬ್ದ ಸರ್ವೋತ್ತಮತ್ವವನ್ನು ಹೇಳುತ್ತೆ. ಆಗಲಿ ವಿಷ್ಣು ಸರ್ವೋತ್ತಮನಾದ ನೆರೆ ಕೂಡ ಅವನು ಸ್ವಲ್ಪ ಸ್ವತಂತ್ರನ ಕೊಟ್ಟರೆ ಏನಾಗತ್ತೀರಿ, ಕೊಟ್ಟಿದ್ದಾನೆ ಅಂತ ನಾವು ಯಾಕೆ ತಗೋಬಾರ್ದು ಅಂತ ಹೇಳಿದ್ರೆ, ಪರಮ ವಿಷ್ಣು ಸ್ವತಂತ್ರ, ಅವನೊಬ್ಬನೇ ಸ್ವತಂತ್ರ, ಬೇರೆ ಯಾರು ಸ್ವತಂತ್ರ ಅಲ್ಲ. ಅವನು ಸ್ವತಂತ್ರ ಗುಣವನ್ನು ಸ್ವಲ್ಪ ಬೇರೆಯವರು ಕೊಟ್ಟರು ಕೂಡ ಅವರನ್ನು ಕೂಡ ಸ್ವತಂತ್ರ ಅಂತ ಕರೆಯಬೇಕಾಗಿರುತ್ತೆ. ಒಂದು ಮಲ್ಟಿ 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 ಬಿಲಿಯನೇರ್ ಟ್ರಿಲಿಯನೇರ್ ಇದ್ದವನು ಅವನು ಮಿಲಿಯನೇರ್ ಆಗಿದ್ದಾನೆ, ಒಂದು ಮಿಲಿಯನ್ ತೆಗೆದು ಇನ್ನೊಬ್ಬರಿಗೆ ಕೊಟ್ಟರೆ ಅವರನ್ನು ಕೂಡ ಮಿಲಿಯನೇರ್ ಅಂತ ಕರೆಯಬೇಕಾಗಿ ಬರುತ್ತೆ. ಸೊ ಇನ್ನೊಬ್ಬರಿಗೆ ಸ್ವತಂತ್ರವನ್ನು ಕೊಟ್ಟರೆ ಅವರು ಸ್ವತಂತ್ರರು ಅಂತ ಕರೆಯಲ್ಪಡುತ್ತಾರೆ. ಆ ಕಾರಣದಿಂದ ಬೇರೆ ಯಾರಿಗೂ ಸ್ವತಂತ್ರ ಅನ್ನುವ ಹೆಸರು ಇಲ್ಲ ಅಂದ್ರೆ ಪರಮಾತ್ಮ ಸ್ವತಂತ್ರವನ್ನು ಯಾರಿಗೂ ಕೊಡಲಿಲ್ಲ, ತಾನೇ ಸ್ವತಂತ್ರನಾಗಿದ್ದಾನೆ, ಪರಮ ವಿಷ್ಣು ಸ್ವತಂತ್ರ. ಮತ್ತೆ ನಮಗೆ ಇಷ್ಟು ಗೊಂದಲ ಶಾಸ್ತ್ರಗಳಲ್ಲಿ ಯಾಕೆ ಬಂತು ರೀ, ಎಲ್ಲರೂ ಸ್ಪಷ್ಟವಾಗಿ ಹೇಳಬಿಡಬಹುದಲ್ವಾ, ಯಾಕೆ ಇದೆಷ್ಟೊಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅವರು ಯಾರು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಲಿಲ್ಲ, ಹಾಗೆ ಹೇಳಬೇಕೋ ಹಾಗೆ ಹೇಳಿದ್ದಾರೆ, ನಮಗೆ ಕನ್ಫ್ಯೂಷನ್ ಬಂದಿದೆ. ಅದಕ್ಕೆ ಕಾರಣ ಯಾವುದು ಅಂತ ಹೇಳಿದ್ರೆ, ಲಕ್ಷ್ಮೀದೇವಿ ಇದ್ದಾಳೆ, ಶ್ರೀ ಭೂ ದುರ್ಗಾ ಸತ್ವರಜಸ್ತಮೋಗುಣ ಅಭಿಮಾನಿಯಾದ ಲಕ್ಷ್ಮೀದೇವಿ ಆ ವಿಧವಾಗಿ ಮೋಹವನ್ನು ಉಂಟು ಮಾಡಿಸ್ತಾಳೆ. ಯಾಕೆ ಅಂತ ಹೇಳಿದ್ರೆ, ಅವರವರ ಸಾಧನೆ ನಡಿಬೇಕು, ಒಂದೇ ಸರ ಎಲ್ಲರಿಗೂ ಕೂಡ ಸ್ಪಷ್ಟವಾದ ಜ್ಞಾನವನ್ನು ಕೊಟ್ಟು ಬಿಟ್ರೆ ಅದು ಅವರವರ ಯೋಗ್ಯತೆಗೆ ತಕ್ಕಂತೆ ಇಲ್ಲ. ಅಂದ್ರೆ ಅವರು ಯೋಗ್ಯತೆಗೆ ತಕ್ಕಂತೆ ಅವರು ಅರ್ಥ ಮಾಡಿಕೊಳ್ತಾರೆ ಅಷ್ಟೇ ಹೊರತು ಯೋಗ್ಯತೆಯನ್ನು ಮೀರಿ ಅರ್ಥ ಮಾಡ್ಕೊಳ್ಳಕ್ ಆಗೋದಿಲ್ಲ. ಸೊ ಕನ್ಫ್ಯೂಷನ್ ಮಾಡಬೇಕಂತ ಯಾರು ಹೇಳಲಿಲ್ಲ, ಅವರು ಸರಿಯಾಗಿ ಹೇಳಿದ್ರು ಕೂಡ ನಮ್ಗೆ ಕನ್ಫ್ಯೂಷನ್, ನಮ್ಮ ಯೋಗ್ಯತೆ ಇಲ್ಲ ಅದಕ್ಕೆ ನಮ್ಗೆ ಕನ್ಫ್ಯೂಷನ್ ಬರುತ್ತೆ ಹೊರತು ನಮಗೆ ನಿಜವಾಗಿ ಅವರು ಹೇಳಿದ್ರಲ್ಲಿ ಯಾವ ದೋಷವೂ ಇಲ್ಲ. ಅದಕ್ಕೆ ಮಾಯಾ ಅಂದ್ರೆ ಲಕ್ಷ್ಮೀದೇವಿ, ಮಾಯಾ ಅಂತ ಕರೆಯಲ್ಪಡುವಂತಹ ಲಕ್ಷ್ಮೀದೇವಿ, ತರುಣಿ ಅಂದ್ರೆ ಪರಮಾತ್ಮ ವಿಷ್ಣು ತಾನು ರಾಜನಾಗಿದ್ದಾನೆ, ಲಕ್ಷ್ಮೀದೇವಿ ತಾನು ರಾಣಿಯಾಗಿದ್ದಾಳೆ, ತರುಣಿ ನಿತ್ಯ ತರುಣಿ, ತರುಣಿ ಅಂದ್ರೆ ಯೌವನದಲ್ಲಿ, ಲಕ್ಷ್ಮೀದೇವಿಗೆ ನಿತ್ಯ ಯೌವನಳು ಅಂತ ಕರೀತಾರೆ. ಯಾಕಂದ್ರೆ ನಿತ್ಯ ಮುಕ್ತಳು, ನಿತ್ಯ ಯೌವನಳು, ಯಾವಾಗಲೂ ಕೂಡ ಯೌವನ ದಶೆಯಲ್ಲಿ ಇರುವಂತಹ ಲಕ್ಷ್ಮೀದೇವಿ. ಅಂತಹ ಲಕ್ಷ್ಮೀದೇವಿಯನ್ನು ತನ್ನ ವಕ್ಷಸ್ಥಳದಲ್ಲಿ ಪರಮಾತ್ಮ ಇಟ್ಟುಕೊಂಡಿದ್ದಾನೆ, ವಕ್ಷಸ್ಥಳ ನಿವಾಸಿನಿಯಾಗಿದ್ದಾಳೆ. ಪರಮಾತ್ಮನ ವಕ್ಷಸ್ಥಳದಲ್ಲಿ ನಿವಾಸ ಮಾಡುವಂತಹ ಲಕ್ಷ್ಮೀದೇವಿ ತಾನು ಪರತಂತ್ರಳಾಗೇ ಇದ್ದಾಳೆ. ಲಕ್ಷ್ಮೀದೇವಿಗೂ ಸ್ವಲ್ಪವೂ ಸ್ವತಂತ್ರ ಇಲ್ಲ. ಲಕ್ಷ್ಮೀದೇವಿ ಒಂದು ಅಮೃಣಿ ಸೂಕ್ತದಲ್ಲಿ ಹೇಳಿದಂತೆ ತಾನು ಹೇಳ್ತಾ ಇದ್ದಾರೆ, ಮಮ ಯೋನಿ ರಪ್ಸ್ವಂತ ಸಮುದ್ರೇ ಅಂತ ಹೇಳ್ತಾಳೆ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿಯೇ ನನಗೆಲ್ಲದಕ್ಕೂ ಕಾರಣಭೂತನಾದವನು, ನನಗೆ ಸ್ವಲ್ಪವೂ ಸ್ವತಂತ್ರವಿಲ್ಲ, ನನ್ನಿಂದ ಎಲ್ಲವೂ ಮಾಡಿಸುವವನು ಆ ಪರಮಾತ್ಮ ಅಲ್ಲಿದ್ದಾನೆ. ಎಲ್ಲರನ್ನು ಲಕ್ಷ್ಮೀದೇವಿ ಹೇಳ್ತಾರೆ, ನಾನೇ ರುದ್ರನನ್ನು ಬ್ರಹ್ಮನನ್ನು ಎಲ್ಲರನ್ನೂ ಪದವಿಯನ್ನು ಕೊಡುವವಳು ನಾನೇ ಅಂತ ಎಲ್ಲ ಹೇಳಿಬಿಟ್ಟು ಲಕ್ಷ್ಮೀದೇವಿ ಅವೆಲ್ಲ ಕೂಡ ನಾನು ಅಸ್ವತಂತ್ರಳಾಗೆ ಮಾಡ್ತೀನಿ, ನನಗೆ ಮೂಲಭೂತನಾದ ಮೂಲ ಕಾರಣನಾದ ಪರಮಾತ್ಮ ಅಲ್ಲಿ ಸಮುದ್ರದಲ್ಲಿ ನಿಂತಿದ್ದಾನೆ ಇದ್ದಾನೆ ಅಂತೇಳಿ ಪೌಳಿಸಿದ್ದಾನೆ ಅಂತೇಳಿ ಲಕ್ಷ್ಮೀದೇವಿ ಹೇಳ್ತಾಳೆ. ಆ ಕಾರಣದಿಂದ ಲಕ್ಷ್ಮೀದೇವಿಗೆ ಸ್ವತಂತ್ರವಿಲ್ಲ ಅಂತ ಹೇಳಿದ ಮೇಲೆ ಕೈಮತ್ಯ ನ್ಯಾಯದಿಂದ ಬ್ರಹ್ಮವಾಯುಗಳಿಗೆ ಇಲ್ಲ, ನಮ್ಮಂತಹ ಅಲ್ಪಜೀವರಿಗಂತೂ ಸ್ವತಂತ್ರ ಸ್ವಲ್ಪವೂ ಇಲ್ಲವೇ ಇಲ್ಲ ಅನ್ನುವುದು ಸುಸ್ಪಷ್ಟವಾಗಿರುವಂತಹ ವಿಷಯ. ಈ ಕಾರಣದಿಂದ ನಾವು ಇಲ್ಲಿ ಈ ಶ್ಲೋಕದಲ್ಲಿ ಈ ಪದ್ಯದಲ್ಲಿರುವ ಭಾವಗಳನ್ನು ಒಂದನ್ನು ನೋಡಿದಾಗ ನಮಗೆ ಸ್ಪಷ್ಟವಾಗುತ್ತೆ, ಪರಮ ವಿಷ್ಣು ಸ್ವತಂತ್ರನಾಗಿದ್ದಾನೆ, ಮಾಯಾ ಅಂತ ಕರೆಯಲ್ಪಡುವಂತಹ ಲಕ್ಷ್ಮೀದೇವಿ ರಾಣಿಯಾಗಿ ಪರಮಾತ್ಮನ ವಕ್ಷಸ್ಥಳದಲ್ಲಿ ನಿವಾಸ ಮಾಡಿದ್ದಾಳೆ, ಸರಸಿಜೋದ್ಭವ ಪ್ರಾಣರಿರುವರು ಸಚಿವರೆನಿಸುವರು. ಸರಸಿಜೋದ್ಭವ ಅಂದರೆ ನಮಗೆ ಸರಸಿಜ ಅಂದರೆ ತಾಮರಹೂವಿನಲ್ಲಿ ಉದ್ಭವಿಸಿದಂತಹ ಬ್ರಹ್ಮದೇವರು, ಪ್ರಾಣ ಮುಖ್ಯ ಪ್ರಾಣದೇವರು, ಇವರಿಬ್ಬರೂ ಕೂಡ ಇವರು ಇರುವರು ಸಚಿವರೆನಿಸುವರು. ಸಚಿವರು ಅಂದ್ರೆ ಮಂತ್ರಿಗಳು, ರಾಜ ರಾಣಿ ಆಯಿತು, ರಾಜ ರಾಣಿಗೆ ಮಂತ್ರಿಗಳಂತೆ ಅಂದ್ರೆ ಒಂದು ಊಹೆಯನ್ನು ನಮಗೆ ಕೊಡ್ತಾ ಇದ್ದಾರೆ. ಪರಮಾತ್ಮ ಒಬ್ಬನೇ ರಾಜ, ಮಿಕ್ಕ ಯಾರು ಕೂಡ ರಾಜರಲ್ಲ ಅನ್ನುವುದು. ಅಷ್ಟೇ ಅಲ್ಲದೆ ಈ ಬ್ರಹ್ಮ ವಾಯುಗಳಿಬ್ಬರೂ ಕೂಡ ಮಂತ್ರಿಗಳಾಗಿದ್ದಾರೆ. ಅಂದ್ರೆ ಪರಮಾತ್ಮ ಹೇಳುವ ಕಾರ್ಯಗಳನ್ನು ಆಜ್ಞೆಯನ್ನು ಶಿರಸಾ ವಹಿಸಿ ಪಾಲಿಸುವಂತವರಾಗಿದ್ದಾರೆ. ಅಷ್ಟೇ ಅಲ್ಲದೆ ಸರ್ವ ಕರ್ಮಗಳಲ್ಲಿ ಎಲ್ಲಾ ಕರ್ಮಗಳಲ್ಲಿ ಕೂಡ ತತ್ಪ್ರಿಯರು ಅಂದ್ರೆ ಪರಮಾತ್ಮನಿಗೆ ಪ್ರೀತಿಪಾತ್ರರಾಗಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಪೂರ್ಣವಾಗಿ ತಮ್ಮ ಅಸ್ವಾತಂತ್ರ್ಯವನ್ನು ತಿಳಿದವರಾಗಿದ್ದ ಕಾರಣದಿಂದ ಪರಮಾತ್ಮನಿಗೆ ಪ್ರಿಯರಾಗಿದ್ದಾರೆ. ಪರಮಾತ್ಮನ ಹತ್ತಿರ ಹೋಗಿರುವ ಅವರು ಎಲ್ಲರೂ ಕೂಡ ಹೇಗಿರಬೇಕು ಅಂದ್ರೆ, ಪರಮಾತ್ಮ ನೀನೇ ಸ್ವತಂತ್ರರು, ನಾವು ಅಸ್ವತಂತ್ರರು, ನಾಹಂ ಕರ್ತ ಹರಿಕರ್ತ ತತ್ ಪೂಜಾ ಕರ್ಮಸಾಖಿಲಂ ಅಂತ ಹೇಳುವವರು ಯಾರಿದ್ದಾರೋ ಅವರೇ ಪರಮಾತ್ಮನಿಗೆ ಪ್ರೀತಿಪಾತ್ರರಾಗಿದ್ದಾರೆ, ನನಗೂ ಸ್ವಲ್ಪ ಸ್ವತಂತ್ರ ಇದ್ದೆ ಅಂತ ಹೇಳಿದರೆ ಅದು ಪರಮಾತ್ಮನಿಗೆ ಇಷ್ಟವಾಗುವ ವಿಷಯವಲ್ಲ. ಆ ಕಾರಣದಿಂದ ಅವರು ಸಚಿವರು, ತತ್ಪ್ರಿಯರು, ಆ ಇಬ್ಬರು ಮಂತ್ರಿಗಳಂತೆ ಇರುವಂತಹ ಬ್ರಹ್ಮದೇವರು ವಾಯುದೇವರು ಪರಮಾತ್ಮನಿಗೆ ಪ್ರೀತಿಪಾತ್ರರಾಗಿದ್ದಾರೆ. ಉರಗಭೂಷಣ ಅಹಂಕೃತಿತ್ರಯ, ಉರಗಭೂಷಣ, ಉರಗ ಅಂತ ಹೇಳಿದ್ರೆ ಹಾವುಗಳು, ಉರಗಗಳು ಭೂಷಣವಾಗಿಲ್ಲವನು ಅಂದ್ರೆ ಸರ್ಪಭೂಷಣ ರುದ್ರದೇವರು, ರುದ್ರದೇವರು ಅಹಂಕೃತಿತ್ರಯರು ಅಂತ ಅಂದ್ರೆ ಅಹಂಕಾರತ್ರಯ. ಅಹಂಕಾರತ್ರಯ ಅಂದ್ರೆ ವೈಕಾರಿಕ, ತೈಜಸ, ತಾಮಸ ಅನ್ನುವ ಮೂರು ವಿಧವಾದ ಅಹಂಕಾರಗಳಿಗೆ ಅಧಿಪತಿಯಾಗಿದ್ದಾರೆ. ಆ ನಾವು ರುದ್ರದೇವರನ್ನು ಹೇಳಿದಾಗ ಗರುಡ ಶೇಷ ರುದ್ರ, ಗರುಡದೇವರು ವೈಕಾರಿಕ, ಶೇಷದೇವರು ತೈಜಸ, ರುದ್ರದೇವರು ತಾಮಸ ಅಹಂಕಾರಕ್ಕಂತಲೂ ನಾವು ತಕ್ಕೋಬಹುದು. ಈ ವಿಧವಾಗಿ ಮೂರು ವಿಧವಾದ ಅಹಂಕಾರಗಳಿಗೂ ಕೂಡ ಅಭಿಮಾನಿಯಾಗಿರುವಂತಹ ರುದ್ರದೇವರಿದ್ದಾರೆ. ಆ ವಿಧವಾಗಿ ಕರೆಯಲ್ಪಡುತ್ತಾರೆ ಉರಗಭೂಷಣ ಅಹಂಕೃತಿತ್ರಯ, ಅಹಂಕಾರತ್ರಯಗಳಿಗೆ ಅಭಿಮಾನಿಯಾದ ರುದ್ರದೇವರು ಆ ವಿಧವಾಗಿ ಕರೆಸಲ್ಪಡುತ್ತಾರೆ. ಕರೆಸುವ ಕರೆಯಲ್ಪಡುವಂತಹ ರುದ್ರದೇವರಿದ್ದಾರೆ. ಅಮರೇಂದ್ರ ಅರ್ಕ ಮುಖರು ಇಂದ್ರಿಯಪರು ಎನಿಸುವರು. ಅಮರೇಂದ್ರ ಅಂದ್ರೆ ದೇವತೆಗಳಿಗೆ ಅಧಿಪತಿಯಾದ ಇಂದ್ರಾದಿಗಳು, ಅರ್ಕ ಅಂದ್ರೆ ಸೂರ್ಯ, ಮುಖರು ಅಂದ್ರೆ ಮುಂತಾದವರು, ಇಂದ್ರ ಸೂರ್ಯ ಮುಂತಾದವರೆಲ್ಲರೂ ಕೂಡ ಅಂದ್ರೆ ಮುಂತಾದವರು ಅಂತ ಹೇಳುವುದರ ಮೂಲಕವಾಗಿ ಮನ್ಮಥ ಚಂದ್ರ ಎಲ್ಲರೂ ಕೂಡ ಇಂದ್ರಿಯ ಅಭಿಮಾನಿ ದೇವ ತತ್ವಾಭಿಮಾನಿ ದೇವತೆಗಳೆಲ್ಲರೂ ಕೂಡ ಬರ್ತಾರೆ. ಅದಕ್ಕೆ ಇಂದ್ರಿಯಪರು, ಇಂದ್ರಿಯಪ ಅಂದ್ರೆ ಇಂದ್ರಿಯ ಅಭಿಮಾನಿ ದೇವತೆಗಳು, ಇಂದ್ರಿಯವನ್ನು ನಿಯಮನ ಮಾಡುವವರು ಅಂದ್ರೆ ಅಭಿಮಾನ ಮಾಡುವವರು ಇಂದ್ರಿಯಾಭಿಮಾನಿಗಳಾಗಿದ್ದಾರೆ. ಸೊ ಇಂದ್ರಾದಿಗಳು ಇಂದ್ರಿಯಾಭಿಮಾನಿಗಳಾಗಿ ಇಂದ್ರಿಯಪರು ಅಂತ ಕರೆಯಲ್ಪಡುತ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಮರೇಂದ್ರ ಅರ್ಕ ಮುಖರು ಇಂದ್ರಿಯಪರು ಎನಿಸುವರು ಅಂತ ಹೇಳಿ ಇಲ್ಲಿ ನಮಗೆ ಒಂದು ವಿಷಯವನ್ನು ಹೇಳ್ತಾ ಇದ್ದಾರೆ. ಸರ್ವಕರ್ಮಗಳಲ್ಲಿ ಅಂತ ಹೇಳಿ, ಸರ್ವಕರ್ಮಗಳಲ್ಲಿ ಅಂತ ಹೇಳಿದಾಗ ನಮಗೆ ಜಗನ್ನಾಥದಾಸರೇ ಮಾಡಿದಂತಹ ಒಂದು ಇದು ನೆನಪಿಗೆ ಬರುತ್ತೆ. ಏನಂದ್ರೆ ಅದು ನೀವೆಲ್ಲರೂ ಕೇಳಿದ್ದೆ. ಸೊ ಅದು ದಾಸರ ವಚನ, ಅದು ಹೇಳಿದಾಗ ನಮಗೆ ಸ್ವತಂತ್ರ ಈಗ ಒಂದು ಸಂದೇಹ ಬರುತ್ತೆ. ಯಾಕೆ ಅಷ್ಟು ಇಷ್ಟೆಲ್ಲ ಅಸಲು ಪರಮಾತ್ಮ ಯಾಕೆ ಮಾಡ್ತಾ ಇದ್ದಾನೆ? ಈ ನಮಗೆ ಸ್ವತಂತ್ರ ಇಲ್ಲ, ನಮಗೆ ಎಲ್ಲದ ಒಳಗೆ ಸ್ವತಂತ್ರ ರೂಪಗಳನ್ನು ತಾನು ಇಟ್ಟು ನಮ್ಮಿಂದ ಈ ಕಾರ್ಯಗಳನ್ನು ಮಾಡಿಸಿ ಈ ಸೃಷ್ಟಿ ಕಾರ್ಯಗಳನ್ನು ನಡೆಸುವುದು ಇಷ್ಟೆಲ್ಲ ಯಾಕೆ ಮಾಡ್ತಾ ಇದ್ದಾನೆ ಪರಮಾತ್ಮ? ಇದೆಲ್ಲ ಮಾಡುವುದಕ್ಕೆ ಕಾರಣವೇನು ಅಂತ ಒಂದು ಸಂದೇಹ ಬರುತ್ತೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ, ನಮಗೆ ಅನಾದಿ ಕಾಲದಿಂದ ನಮ್ಮ ಸ್ವರೂಪ ದೇಹಕ್ಕೆ ಮೇಲೆ ತ್ರಿಗುಣಾತ್ಮಕವಾದ ಲಿಂಗದೇಹ ಒಂದಿದೆ. ಈ ಲಿಂಗ ದೇಹದಿಂದ ನಾವು ಬದ್ಧರಾಗಿದ್ದೀವಿ. ಈ ಬಂಧನಕ್ಕೆ ಕಾರಣವು ನಮಗೆ ಅನಾದಿ ಕರ್ಮ ಹೊಂದಿದೆ. ಅನಾದಿ ಕರ್ಮದ ಮೂಲಕವಾಗಿ ನಾವು ಬದ್ಧರಾಗಿದ್ದೀವಿ. ವಿ ಆರ್ ಟೈಡ್ ಅಪ್. ಈ ಲಿಂಗ ದೇಹದ ಒಳಗೆ ಬದ್ಧರಾಗಿರುವ ಈ ಸಮಸ್ತ ಜೀವರಾಶಿಗಳಿಗೆ ಅವರವರಿಂದ ಸಾಧನೆ ಮಾಡಿಸಿ ಅವರಿಗೆ ಒಂದು ಮೋಕ್ಷದ ಸ್ಥಿತಿಗೆ ಕರ್ಕೊಂಡು ಹೋಗಲಿಕ್ಕೆ ಪರಮಾತ್ಮ ಮಾಡ್ತಾನೆ ಅಂತೇಳಿ. ಈ ಅಂದ್ರೆ ಈ ಕರ್ಮ ಯಾವುದು ನಮಗೆ ಬಂಧನ ಮಾಡಿದೋ ಆ ಕರ್ಮವೇ ನಮಗೆ ಒಂದು ಸ್ವತಂತ್ರವಾಗಿ ತಾವು ಬಂಧನ ಮಾಡಿದವು ಅಂತ ಒಂದು ಸಂದೇಹ ಬಂದ್ರೆ, ಕರ್ಮ ಈಸ್ ಏಬಲ್ ಟು ಕಂಟ್ರೋಲ್ ಜಸ್ಟ್ ಟೈಸ್ ಆಫ್ ಥ್ರೂ ದಿಸ್ ಲಿಂಗ ದೇಹ ಬಿಕಾಸ್ ಆಫ್ ಇಟ್ಸ್ ಓನ್ ಇಂಡಿಪೆಂಡೆನ್ಸ್ ಅನ್ನೋ ಒಂದು ಸಂಶಯ ಬಂದರೆ, ಉದಾಹರಣೆಗೆ ಆ ಸಂಶಯ ಬರಲಿಕ್ಕೆ ಇನ್ನೊಂದು ಕೂಡ ಒಂದು ಇಂಟ್ರೆಸ್ಟಿಂಗ್ ಡಿಸ್ಕಷನ್ ಒಂದು ಬಂತು. ಜಸ್ಟ್ ಎಸ್ ಫಾರ್ ಎಕ್ಸಾಂಪಲ್ ಗ್ರಾವಿಟೇಷನಲ್ ಫೋರ್ಸ್ ಇದೆ, ಯಾರು ಅದನ್ನು ಸೃಷ್ಟಿ ಮಾಡಿದ್ದಾರೋ ಇಲ್ಲವೋ ಅಂತ ರಿಯಲಿಸ್ಟ್ ತಗೊಂಡ್ರೆ, ಅಂದ್ರೆ ಸೈಂಟಾಲಜಿಸ್ಟ್ ಅವರನ್ನ ತಗೊಂಡ್ರೆ, ಯಾರು ಮಾಡಿರೋ ಯಾಕೆ ದೇವ್ರು ಯಾಕೆ ಬೇಕು? ವೈ ಶುಡ್ ವಿ ನೀಡ್ ಗಾಡ್? ವಿ ನೋ ದಟ್ ಗ್ರಾವಿಟೇಷನಲ್ ಫೋರ್ಸ್ ಇಸ್ ದೇರ್ ಪ್ರೆಸೆಂಟ್ ಅಟ್ ಆಲ್ ಪ್ಲೇಸಸ್, ಎಲ್ಲ ಕಡೆ ಇದೆ. ಎಲ್ಲೆಲ್ಲಿ ಎಲ್ಲೆಲ್ಲಿ ಸೃಷ್ಟಿದು ನಮಗೆ ಊಹ ಮಾಡುವಷ್ಟು ಕಡೆ ಕೂಡ ಗ್ರಾವಿಟೇಷನಲ್ ಫೋರ್ಸ್ ಅನ್ನೋದಿದೆ. ವೈ ಕ್ಯಾಂಟ್ ಇಟ್ ಜಸ್ಟ್ ಬಿ ದೇರ್ ಬೈ ಇಟ್ ಸೆಲ್ಫ್? ಅದಕ್ಕಾಗದ ಯಾಕೆ ಇರಕೂಡದು ಅಂತೇಳಿ ಇನ್ನೂ ಒಂದು ಸ್ಟೆಪ್ ಮೇಲಕ್ಕೆ ಹೋಗಿ ಕೆಲವು ಜನ ಹೇಳ್ತಾರೆ, ವೈ ಕ್ಯಾಂಟ್ ವಿ ಜಸ್ಟ್ ಥಿಂಕ್ ಗಾಡ್ ದೇವರು ಅಂತ ನೀವು ಚೈತನ್ಯ ಶಕ್ತಿ ಅಂತ ಯಾಕೆ ಯೋಚನೆ ಮಾಡಬೇಕು? ಜಸ್ಟ್ ಎಸ್ ದ ಗ್ರಾವಿಟೇಷನಲ್ ಫೋರ್ಸ್ ಇಸ್ ದೇರ್ ಅಂಡ್ ಇಟ್ಸ್ ದೇರ್ ಅಟ್ ಆಲ್ ಪ್ಲೇಸಸ್. ಒಂದು ಸರ್ವವ್ಯಾಪ್ತವಾದ ಗ್ರಾವಿಟೇಷನ್ ಫೋರ್ಸ್ ಇದ್ದಂತೇನೆ ಒಂದು ಸರ್ವವ್ಯಾಪ್ತವಾದ ಒಂದು ಕಾಂಪ್ಲೆಕ್ಸ್ ಪ್ರಿನ್ಸಿಪಲ್, ಅಂದ್ರೆ ಜಸ್ಟ್ ಎಸ್ ದ ಗ್ರಾವಿಟೇಷನ್ ಫೋರ್ಸ್ ಇಸ್ ಎ ಪ್ರಿನ್ಸಿಪಲ್, ಒಂದು ಪ್ರಿನ್ಸಿಪಲ್ ಅಂದ್ರೆ ಸರ್ವಾತ್ಮಕವಾದ ಒಂದು ಪ್ರಿನ್ಸಿಪಲ್, ಕಾಂಪ್ಲೆಕ್ಸ್ ಪ್ರಿನ್ಸಿಪಲ್ ವಿಚ್ ಕನ್ಸಿಸ್ಟ್ ಆಫ್ ಆಲ್ ಕೈಂಡ್ಸ್ ಆಫ್ ಪ್ರಿನ್ಸಿಪಲ್ಸ್. ವೇರ್ ಫಾರ್ ಎಕ್ಸಾಂಪಲ್ ಗ್ರಾವಿಟೇಷನ್ ಫೋರ್ಸ್ ಇಸ್ ಒನ್ ಪ್ರಿನ್ಸಿಪಲ್, ಲೆಟ್ ಅಸ್ ಟೇಕ್ ಆಲ್ ಅದರ್ ಪ್ರಿನ್ಸಿಪಲ್ಸ್ ಆಲ್ಸೋ. ವಾಟ್ ಎವರ್ ಅದರ್ ಪ್ರಿನ್ಸಿಪಲ್ಸ್ ಆರ್, ಜಾಯ್ ಇಸ್ ಎ ಪ್ರಿನ್ಸಿಪಲ್, ಸ್ಯಾಡ್ನೆಸ್ ಇಸ್ ಎ ಪ್ರಿನ್ಸಿಪಲ್, ಈ ವಿಧವಾಗಿ ಕಾಂಪ್ಲೆಕ್ಸ್ ಪ್ರಿನ್ಸಿಪಲ್ಸ್ ಎಲ್ಲಾ ತಗೊಂಡು ಆ ಜಡಶಕ್ತಿಯೇ ಒಂದು ಸ್ವತಂತ್ರವಾದ ಜಡಶಕ್ತಿಯನ್ನು ನಾವು ಯಾಕೆ ಊಹೆ ಮಾಡಕೂಡದು? ವೈ ಕ್ಯಾಂಟ್ ವಿ ಥಿಂಕ್ ಆಫ್ ಎ ಕಾಂಪ್ಲೆಕ್ಸ್ ಪ್ರಿನ್ಸಿಪಲ್ ವಿಚ್ ಇಸ್ ದೇರ್ ಪ್ರೆಸೆಂಟ್ ಅಟ್ ಆಲ್ ಟೈಮ್ಸ್ ಇನ್ ಆಲ್ ಪ್ಲೇಸಸ್ ಎಲ್ಲ ಕಡೆ ವ್ಯಾಪ್ತವಾದ ಎಲ್ಲ ಕಾಲಗಳಲ್ಲಿ ವ್ಯಾಪ್ತವಾಗಿರುವಂತಹ ಒಂದು ಕಾಂಪ್ಲೆಕ್ಸ್ ಜಡ ಪ್ರಿನ್ಸಿಪಲ್ ಯಾಕೆ ಇರಕೂಡದು ಸ್ವತಂತ್ರವಾಗಿ? ವೈ ಕ್ಯಾಂಟ್ ದಟ್ ಬಿ ದ ಕೇಸ್? ಪರಮಾತ್ಮ ಅನ್ನುವ ಚೈತನ್ಯ ಶಕ್ತಿಯನ್ನು ನಾವು ಯಾಕೆ ಊಹೆ ಮಾಡ್ಕೋಬೇಕು ಅನ್ನೋ ಒಂದು ಸಂಶಯ ಬರುತ್ತೆ. ಅದಕ್ಕೆ ನಮಗೆ ಈ ಕಾಂಪ್ಲೆಕ್ಸ್ ಪ್ರಿನ್ಸಿಪಲ್ ನಾವು ಇಮ್ಯಾಜಿನ್ ಮಾಡಿಕೊಂಡು ಕೂಡ ದಟ್ ಕಾಂಪ್ಲೆಕ್ಸ್ ಪ್ರಿನ್ಸಿಪಲ್ಗೆ ಕ್ರಿಯಾಶಕ್ತಿ ಇರುತ್ತೆ, ಬಟ್ ಇಚ್ಛಾಶಕ್ತಿ ಎಲ್ಲಿಂದ ಬರುತ್ತೆ? ಜಡವಾದ ವಸ್ತುವಿದ್ದರೆ ಅದಕ್ಕೆ ಇಚ್ಛಾಶಕ್ತಿ ಇರುವುದಿಲ್ಲ. ಇಚ್ಛಾಶಕ್ತಿ ಬೇಕಂದ್ರೆ ಅದು ಚೈತನ್ಯವಾದ ಶಕ್ತಿಯೇ ಆಗಿರಬೇಕು. ಸೊ ಈ ಇಚ್ಛಾಶಕ್ತಿ ಬೇಕು, ದಟ್ ಮೀನ್ಸ್ ಎ ವಿಲ್, ಆ ಡಿಸೈರ್ ಯಾವ್ದಾದ್ರು ಇರಬೇಕು, ಸಮಥಿಂಗ್ ಡಿಸಿಷನ್ ಪವರ್ ಬೇಕು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈ ಕಾಂಪ್ಲೆಕ್ಸ್ ಪ್ರಿನ್ಸಿಪಲ್ ಪ್ರೆಸೆಂಟ್ ಅಟ್ ಆಲ್ ಟೈಮ್ಸ್ ಇದ್ರೂ ಕೂಡ ಅಟ್ ಆಲ್ ಟೈಮ್ಸ್ ಇರಬೇಕು ಅನ್ನೋ ಒಂದು ಇಚ್ಛೆ ಮಾಡಬೇಕು. ಎ ಜಡ ಪದಾರ್ಥ ಕೆನಾಟ್ ಮೇಕ್ ದಟ್ ಕೈಂಡ್ ಆಫ್ ಎ ಡಿಸಿಷನ್. ಸೊ ಇಟ್ ಕ್ಯಾನ್ ಜಸ್ಟ್ ಬಿ ದೇರ್ ಅಟ್ ಆಲ್ ಟೈಮ್ಸ್, ಅಂಡ್ ಹೂ ಡಿಸೈಡ್ಸ್ ದಟ್ ಇಟ್ ಶುಡ್ ಬಿ ದೇರ್ ಅಟ್ ಆಲ್ ಟೈಮ್ಸ್? ಇದು ಕೂಡ ಮಾಡಬೇಕಂದ್ರೆ ಒಂದು ಇಚ್ಛಾಶಕ್ತಿ ಬೇಕು. ಇಚ್ಛಾಶಕ್ತಿ ಚೈತನ್ಯದಲ್ಲೇ ಇರಲಿಕ್ಕಾಗತ್ತೆ, ಜಡ ಪದಾರ್ಥಗಳಿಗೆ ಸ್ವತಂತ್ರವೇ ಇಲ್ಲ. ಆ ಭಾವವನ್ನೇ ಜಗನ್ನಾಥ ದಾಸರು ಒಂದು ಪದದಲ್ಲಿ ಹೇಳ್ತಾ ಇದ್ದಾರೆ. ಈ ಕರ್ಮ ಅನ್ನೋದೇ ಆ ಕಾಂಪ್ಲೆಕ್ಸ್ ಪ್ರಿನ್ಸಿಪಲ್ ಆಗಿ ವಿ ಕ್ಯಾನ್ ಇಮ್ಯಾಜಿನ್ ಅಲ್ವಾ ಅಂತ ಹೇಳಿದೆ. ಸಪೋಸ್ ಯು ಥಿಂಕ್ ಕರ್ಮ, ಬಿಕಾಸ್ ಫಾರ್ ಎವ್ರಿಥಿಂಗ್ ಕರ್ಮ ಇಸ್ ದ ರೂಟ್ ಕಾಸ್, ಕರ್ಮ ಇಸ್ ದ ರೂಟ್ ಕಾಸ್ ಫಾರ್ ಎವ್ರಿಥಿಂಗ್ ಅಂತ ಹೇಳಿದಾಗ, ವೈ ಕ್ಯಾಂಟ್ ವಿ ಕನ್ಸಿಡರ್ ಕರ್ಮ ಎಸ್ ದಟ್ ಕಾಂಪ್ಲೆಕ್ಸ್ ಪ್ರಿನ್ಸಿಪಲ್ ವಿಚ್ ಲೀಡ್ಸ್ ಟು ಎವ್ರಿಥಿಂಗ್ ಫಾರ್ ಎವ್ರಿಥಿಂಗ್ ಎಲ್ಸ್? ಎಲ್ಲದಕ್ಕೂ ದಾರಿಯಾಗುವ ಈ ಕರ್ಮ ಒಂದು ಕಾಂಪ್ಲೆಕ್ಸ್ ಪ್ರಿನ್ಸಿಪಲ್ ಆಗಿ ಯಾಕೆ ಇಟ್ಕೋಕೂಡದು, ಅದೇ ಸ್ವತಂತ್ರವಾಗಿ ಇರಕೂಡದು, ಯಾಕೆ ಇರಕೂಡದು ಅಂತ ಹೇಳಿದ್ರೆ ಅದು ಇರಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಅದು ಒಂದು ಜಡ ಪದಾರ್ಥ ಅಂತ ಹೇಳಿ ಆ ಒಂದು ಪದ್ಯದಲ್ಲಿ ಒಂದು ದಾಸರ ವಚನದಲ್ಲಿ ಹೇಳ್ತಾ ಇದ್ದಾರೆ. ಕರ್ಮ ಕರ್ಮ ಕುತ ಕರ್ಮ ಕುತಾಗಮ ಕರ್ಮ ಫಲಪ್ರದ ಕರ್ಮಜಿತ ಕರ್ಮ ಬಂಧ ಮಹಾ ಕರ್ಮ ವಿಮೋಚಕ ಕರ್ಮ ನಿಗ್ರಹ ವಿಕರ್ಮ ನಾಶತವ ದಾಸೋಹಂ ದಾಸೋಹಂ ಅಥವಾ ದಾಸೋಹಂ ಅಂತ ಹೇಳುವಾಗ ಅಲ್ಲಿ ಪರಮಾತ್ಮ ಕರ್ಮಗಳನ್ನು ನಿಯಮನ ಮಾಡುವ ವಿಧಾನ ಅಂದ್ರೆ ಈ ಸ್ವತಂತ್ರತ್ವ ಬಂಧಕ ಶಕ್ತಿ ಕರ್ಮಗೂ ಇಲ್ಲ, ಲಿಂಗದೇಹಕ್ಕೂ ಇಲ್ಲ, ಯಾವುದಕ್ಕೂ ಸ್ವತಂತ್ರವಾದ ಶಕ್ತಿ ಇಲ್ಲ, ಅವೆಲ್ಲವೂ ಬಂಧಕವಾಗಿ ಇರುವ ಕಾರಣ ಯಾವುದಂದ್ರೆ ಪರಮಾತ್ಮನೇ ಅದಕ್ಕೂ ಮೂಲ ಕಾರಣ ಆಗಿದ್ದಾನೆ. ಯಾಕೆಂದ್ರೆ ಜಡವಾದ ಕರ್ಮಗೆ ಆ ಶಕ್ತಿ ಇಲ್ಲ ಅಂತ ಹೇಳಿ ಪರಮಾತ್ಮ ಹೇಗೆ ಮಾಡ್ತಾ ಇದ್ದಾನಂದ್ರೆ ಕರ್ಮ ಕರ್ಮಕೃತ ಕರ್ಮ ಶಬ್ದವಾಚ್ಯನಾಗಿ ಪರಮಾತ್ಮ ಕರ್ಮಕೃತ ಕರ್ಮಗಳನ್ನು ಮಾಡಿಸ್ತಾನೆ. ಅಂದ್ರೆ ಕರ್ಮ ಒಳಗೆ ತಾನೇ ಕರ್ಮ ಅನ್ನುವ ಹೆಸರಿನಿಂದ ಇರ್ತಾನೆ. ಸೊ ಈ ಕಾರಣದಿಂದ ಸರ್ವಶಬ್ದವಾಚ್ಯತ್ವ ಅನ್ನೋದು ಈ ಕಾಂಪ್ಲೆಕ್ಸ್ ಪ್ರಿನ್ಸಿಪಲ್ಗೆ ಇರಲಿಕ್ಕೂ ಸಾಧ್ಯವಿಲ್ಲ. ಯಾಕೆಂದ್ರೆ ಎಲ್ಲ ಕಾರ್ಯಗಳು ಪರಮಾತ್ಮ ಮಾಡಬೇಕಂತ ಹೇಳಿದ್ರೆ ಕರ್ಮ ಒಳಗೆ ತಾನೇ ಕರ್ಮನಾಗಿ ಇದ್ದು ಆ ಕರ್ಮಗಳನ್ನು ಮಾಡಿಸ್ತಾನೆ ಎಲ್ಲರಿಂದ ಅವನು. ಅದಕ್ಕೆ ಕರ್ಮ ಕರ್ಮಕೃತ ಅಂತ ಹೇಳಿ. ಅದೇ ವಿಧವಾಗಿ ಕರ್ಮ ಕೃತಾಗಮ ಅವನು ಕೃತಾಗಮ ಅಂತ ಹೇಳಿದ್ರೆ ಇದನ್ನು ಮುಖ್ಯವಾಗಿ ಪ್ರೈಮರಿ ಮೀನಿಂಗ್ ನಲ್ಲಿ ಕೃತ ಪ್ಲಸ್ ಆಗಮ ಅಂತ ಬಿಡಿಸುವುದು, ಆದರೆ ಸೆಕೆಂಡರಿ ಮೀನಿಂಗ್ ನಲ್ಲಿ ಕೃತ ಪ್ಲಸ್ ಅಗಮ ಅಂತಲೂ ಬಿಡಿಸೋಣ. ಎರಡು ವಿಧವಾಗ ನೋಡೋಣ. ಪ್ರೈಮರಿ ಮೀನಿಂಗ್ ತಗೊಂಡು ಮುಖ್ಯ ಅರ್ಥದಲ್ಲಿ ಕರ್ಮ ಕೃತಾಗಮ ಅಂತೇಳಿ, ಆಗಮಗಳಂದ್ರೆ ನಮಗೆ ವೇದಗಳು ಆಗಮ, ಅನಾದಿಯಾಗಿ ಅನಾದಿನಿತ್ಯವಾದ ವೇದಗಳು ಅವೆಲ್ಲವೂ ಆಗಮಗಳು. ಆಗಮಗಳಲ್ಲಿ ಹೇಳಲ್ಪಟ್ಟಿರುವ ವಿಷಯಗಳು ಯಾವ್ದಿದೋ ಅವೆಲ್ಲವೂ ಕೂಡ ತಾನೇ ಮಾಡ್ತಾನೆ. ಎವ್ರಿಥಿಂಗ್ ದಟ್ ಈಸ್ ಟೋಲ್ಡ್ ಇನ್ ಆಗಮಾಸ್, ಅವೆಲ್ಲವನ್ನು ವಿಧಿ ನಿಷೇಧಗಳು ಯಾವ್ದಿದೋ ಅದನ್ನು ನಿರ್ಣಾಯಕ ಮಾಡಿ ಅದಕ್ಕೆ ಜಡ್ಜ್ ಆಗಿರೋದು, ಸೂಪರ್ವೈಸ್ ಮಾಡೋದು, ಅದನ್ನು ಕಂಟ್ರೋಲ್ ಮಾಡುವುದು, ಅದಕ್ಕೆ ನಿತ್ಯ ನಿಯಾಮಕನಾಗಿ ಸ್ವತಂತ್ರನಾಗಿ ತಾನು ಕೃತ ಆಗಮ ಅಂದರೆ ಆಗಮ ವಿಷಯಗಳೆಲ್ಲವೂ ಕೂಡ ತಾನೇ ಮಾಡಿಸ್ತಾನೆ, ಮಾಡಿ ಮಾಡಿಸುವ ಸ್ವತಂತ್ರನಾಗಿ ತಾನೇ ಇದ್ದಾನೆ. ಆಗಮದಲ್ಲಿ ಇರುವ ವಿಷಯಗಳು ಕೂಡ ಸ್ವತಂತ್ರವಾಗಿ ಆಗಮಗಳು ಕೂಡ ಸ್ವಾತಂತ್ರ್ಯ ಇಲ್ಲ. ಈವನ್ ವೇದಾಸ್ ಆರ್ ನಾಟ್ ಇಂಡಿಪೆಂಡೆಂಟ್, ವೇದಗಳು ಜಡವಾಗಿದೆ, ಆ ವೇದಗಳಲ್ಲಿರುವ ವಿಷಯಗಳು ಜಡವಾಗಿದೆ, ಅವೆಲ್ಲವನ್ನೂ ಕೂಡ ತಾನೇ ಮಾಡ್ತಾನೆ ಸ್ವತಂತ್ರನಾಗಿ. ಆಗಮ ಶಬ್ದವಾಚ್ಯನಾಗಿ ತಾನು ಆಗಮಗಳ ಒಳಗೆ ಇದ್ದು ಆಗಮಗಳಲ್ಲಿ ಹೇಳಲ್ಪಟ್ಟಿರುವ ವಿಷಯಗಳನ್ನು ತಾನೇ ಮಾಡ್ತಾ ಇದ್ದಾನೆ ಪರಮಾತ್ಮ. ಅದಕ್ಕೆ ಅವನು ಕರ್ಮ ಕೃತಾಗಮ ಅಂತೇಳಿ ಆ ವಿಧವಾಗಿ ಎಲ್ಲರಿಂದ ಮಾಡಿ ಮಾಡಿಸುವನಾಗಿ ಕರ್ಮ ಫಲಪ್ರದನಾಗಿದ್ದಾನೆ. ಅಂದ್ರೆ ತಾನೇ ಕರ್ಮ ಫಲಪ್ರದನಾಗಿದ್ದಾನೆ ಅಂದ್ರೆ ಕರ್ಮ ಫಲಗಳನ್ನು ಕೊಡುವವನಾಗಿದ್ದಾನೆ. ಹೇಗೆ ರೀ, ಯಾರಿಗೂ ಸ್ವತಂತ್ರ ಇಲ್ಲ, ನೋ ಬಡಿ ಈಸ್ ಇಂಡಿಪೆಂಡೆಂಟ್. ಸ್ವತಂತ್ರವಿಲ್ಲದೇ ಇರುವ ಜೀವರಾಶಿಗಳ ಒಳಗೆ ಹೋಗಿ ತಾನು ಮತ್ತು ಅವರಿಂದ ಮಾಡಿಸಿ ಅವರಿಗೆ ತಾನು ಫಲವನ್ನು ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಪರಮಾತ್ಮ ಬೇರೆಯವರಿಗೆ ಫಲಗಳನ್ನು ಕೊಡುವುದು ಹೇಗೆ ಸಲ್ಲತ್ತೆ? ತಾನು ಸ್ವತಂತ್ರನಾದಾಗ ಆ ಫಲಗಳು ತನಗೆ ಬರಬೇಕು. ಸರಿ, ತಾನು ಸ್ವತಂತ್ರನಾಗಿದ್ದಾನೆ ತನಗೆ ಬರುವುದಿಲ್ಲ ಅಂತ ಹೇಳಿದ್ರು, ಸರಿ ತನಗೆ ಬೇಡ, ಯಾರಿಗೂ ಇಲ್ಲದೆ ಇರಬೇಕು. ಆದರೆ ಅಸ್ವತಂತ್ರರಾದ ಜೀವರಾಶಿಗಳಿಗೆ ಆ ಫಲಗಳನ್ನು ಪರಮಾತ್ಮ ಯಾಕೆ ಕೊಡ್ತಾ ಇದ್ದಾನೆ, ಹೇಗೆ ಕೊಡ್ತಾ ಇದ್ದಾನೆ ಅನ್ನುವ ಸಂಶಯ ಬರುತ್ತೆ. ಅದಕ್ಕೆ ಸಮಾಧಾನ ಅಂತ ಹೇಳಿದರೆ ಆ ಜೀವರಾಶಿಗಳು ತಾವು ಪರಮಾತ್ಮನ ಫಲಗಳನ್ನು ಸ್ವೀಕಾರ ಮಾಡುವುದಕ್ಕೆ ಅಸ್ವತಂತ್ರ ಅಂದ್ರೆ ಏನು, ಪರಮಾತ್ಮ ಕೊಟ್ಟರೆ ಅವರು ಸ್ವೀಕಾರ ಮಾಡಲೇಬೇಕು. ಅವರಿಗೆ ಸ್ವಾತಂತ್ರ್ಯ, ಫಲಗಳನ್ನು ಬೇಡ ಅನ್ನುವ ಸ್ವಾತಂತ್ರ್ಯವಿಲ್ಲ, ಬೇಕು ಅನ್ನುವ ಸ್ವಾತಂತ್ರ್ಯ ಇಲ್ಲ. ಕರ್ಮ ಫಲಗಳಲ್ಲಿ ಜೀವರಿಗೆ ಕರ್ಮಗಳಲ್ಲಿ ಸ್ವಾತಂತ್ರ್ಯವಿಲ್ಲದೇ ಇರುವಂತೇನೆ ಕರ್ಮ ಫಲಗಳಲ್ಲಿಯೂ ಕೂಡ ಜೀವರಿಗೆ ಸ್ವಾತಂತ್ರ್ಯವಿಲ್ಲ. ಅವರಿಗೆ ಆ ಕರ್ಮಗಳಲ್ಲೇ ಒಂದು ಅಭಿಮಾನತ್ವ ಇದೆ. ತಾನು ಉದಾಹರಣೆಗೆ ನಾವು ಕರ್ಮ ಮಾಡ್ತಾ ಇದ್ದೀವಿ ಅನ್ನೋ ಭಾವನೆ ಇರುತ್ತೆ, ಅದಕ್ಕೆ ಅವ್ರ ಫಲ ಸಿಗುತ್ತೆ ಅಂತ ಹೇಳಿದ್ರೆ, ಮತ್ತೆ ಬ್ರಹ್ಮವಾಯುಗಳು ನಾಹಂಕರ್ತ ಹರಿಕರ್ತ ಅವರಿಗೆ ಆ ಭಾವನೆ ಇಲ್ಲವಲ್ಲ, ಅವರಿಗೆ ಯಾಕೆ ಫಲ ಬರುತ್ತೆ ಅಂದ್ರೆ, ಅವರು ಪರಮಾತ್ಮ ಕೊಡ್ತಾ ಇದ್ದಾನೆ ಅಂತ ನೈವೇದ್ಯದಂತೆ ಅವರು ಸ್ವೀಕಾರ ಮಾಡ್ತಾರೆ. ಪರಮಾತ್ಮ ಫಲವನ್ನು ಕೊಟ್ರೆ ನಾಹಂಕರ್ತ ಹರಿಕರ್ತ ಅನ್ನೋದು ಅವರು ಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಕರ್ಮ ಫಲಗಳು ಕೂಡ ಪರಮಾತ್ಮ ಕೊಟ್ಟರೆ ಅದು ನೈವೇದ್ಯದಂತೆ ನಾವು ಸ್ವೀಕಾರ ಮಾಡ್ತೀವಿ ಅಂತ ಹೇಳಿ ಅವರು ಆ ವಿಧವಾಗಿ ಸ್ವೀಕಾರ ಮಾಡ್ತಾರೆ. ಈ ವಿಧವಾಗಿ ಎಲ್ಲರಿಗೂ ಕೂಡ ಆ ಕರ್ಮ ಬಂಧ ಇರುವ ಕಾರಣದಿಂದ, ಆ ಲಿಂಗ ದೇಹ ಇರುವ ಕಾರಣದಿಂದ ಅವರಿಗೆ ಬಂಧನ ಇದೆ. ಬಂಧನ ಇದ್ರೆ ಕರ್ಮ, ಬಂಧನ ಇದ್ರೆ ಕರ್ಮ ಫಲದ ಬಂಧನವೂ ಇದೆ. ಅದಕ್ಕೆ ಅವರಿಗೆ ಕರ್ಮಫಲ ಸಿಕ್ಕೇ ಸಿಗತ್ತೆ, ಪರಮಾತ್ಮ ಕೊಟ್ಟೇ ಕೊಡ್ತಾನೆ. ಈ ವಿಧವಾಗಿ ಕರ್ಮ ಫಲಪ್ರದನಾಗಿದ್ದಾನೆ. ಅದೇ ವಿಧವಾಗಿ ಕರ್ಮಜಿತ, ಕರ್ಮಜಿತ ಅಂದ್ರೆ ಜಿತಕರ್ಮ ಅವನು, ಅಂದ್ರೆ ಕರ್ಮ ಅವನನ್ನು ಗೆಲ್ಲುವುದಿಲ್ಲ, ಅವನು ಕರ್ಮಗಳನ್ನು ಗೆಲ್ಲಿದ. ಅಂದ್ರೆ ಕರ್ಮ ಇಷ್ಟು ಬಂಧನ ಮಾಡುವ ಕರ್ಮವನ್ನು ಪರಮಾತ್ಮ ಯಾವಾಗ ನಿಶ್ಚಯ ಮಾಡಿಕೊಂಡು ಆಯಿತು ನಿಮ್ಗೆ ಕರ್ಮ ಬಂಧನ ಬಂತು ಅಂತ ಹೇಳಿದ ಕರ್ಮವನ್ನು ಬಿಡಿಸ್ತಾನೆ. ಅಂದ್ರೆ ಕರ್ಮಕ್ಕೆ ಸ್ವಾತಂತ್ರ್ಯವಿಲ್ಲ, ಕರ್ಮವನ್ನು ಗೆದ್ದು ಪರಮಾತ್ಮ ಏನು ಮಾಡ್ತಾನೆ, ನಿಮ್ಗೆ ಈಗ ಕರ್ಮ ಬಂಧನ ಇಲ್ಲ ಅಂತ ಯಾರಿಗೆ ಅನುಗ್ರಹ ಮಾಡ್ತಾನೆ. ಉದಾಹರಣೆಗೆ ಅಪರೋಕ್ಷ ಜ್ಞಾನ ಬಂದಾಗ ಅವರಿಗೆ ಕರ್ಮವೆಲ್ಲ ಹೋಗುತ್ತೆ. ಅದೇ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಪದ ವಚನದಲ್ಲಿ, ನೆಕ್ಸ್ಟ್ ಶಬ್ದ ಅದೇ ಬರುತ್ತೆ, ಕರ್ಮ ಬಂಧ ಮಹಾಕರ್ಮ ವಿಮೋಚಕ ಅಂತ ಹೇಳಿ. ಅವನು ಕರ್ಮಜಿತ, ಎಲ್ಲ ಕರ್ಮವನ್ನು ಗೆದ್ದಿದ್ದಾನಾದ ಕಾರಣದಿಂದ ಕರ್ಮ ಬಂಧನದಿಂದಲೂ ಮಹಾಕರ್ಮಗಳು, ಮಹಾಕರ್ಮಗಳಂದ್ರೆ ಏನು, ನಮಗಿರುವ ಈ ಯಾವ ಪ್ರಾರಬ್ಧ ಕರ್ಮ ಅಂತ ಕರಿತೀವೋ ದಟ್ ಈಸ್ ಓನ್ಲಿ ಸ್ಮಾಲ್ ಪೈಲ್, ಅದೇ ನಮಗೆ ಬಹಳ ದೊಡ್ಡದು. ಅದರ ಮೂಲ ಆ ಚಿಕ್ಕ ಪೈಲಿಂದಲೇ ನಮಗೆ ಎಷ್ಟೋ ಅನೇಕ ಜನ್ಮಗಳು ಅನುಭವಿಸಬೇಕಾಗಿ ಬರುತ್ತೆ. ಅದಕ್ಕಿಂತ ಎಷ್ಟೋ ದೊಡ್ಡ ದೊಡ್ಡ ಪೈಲ್ಸ್ ಆಗಿರುವಂತಹದ್ದು ಬಿಗ್ ಹೀಪ್ಸ್, ಅದು ಸಂಚಿತ ಕರ್ಮ ಆಗಾಮಿ ಕರ್ಮಗಳು. ಅದು ಅಂತಹ ಸಂಚಿತ ಆಗಾಮಿ ಕರ್ಮಗಳೇ ನಮಗೆ ಬಂಧಕವಾಗಿ ಇದ್ದಿದ್ದರೆ ಈ ನಮ್ಮ ವಿಮೋಚನಕ್ಕೆ ದಾರೇ ಇಲ್ಲ. ಆ ಕಾರಣದಿಂದ ಅಪರೋಕ್ಷ ಜ್ಞಾನ ಬಂದಾಗ ಪರಮಾತ್ಮ ಆ ಸಂಚಿತ ಆಗಾಮಿ ಕರ್ಮಗಳನ್ನು ಬಿಡಿಸಿಬಿಡ್ತಾನೆ. ಅದಕ್ಕೆ ಕರ್ಮ ಬಂಧನದಿಂದ ಮಹಾಕರ್ಮ ವಿಮೋಚಕ, ಅಂತಹ ಮಹತ್ತರವಾದ ಬಹಳ ದೊಡ್ಡ ಪಯಸ್ ಆಗಿರುವಂತಹ ಸಂಚಿತ ಆಗಾಮಿ ಕರ್ಮಗಳನ್ನು ಬಿಡಿಸ್ತಾನೆ. ಕೋಸ್ಕರ ಅವನು ಮಹಾಕರ್ಮ ವಿಮೋಚಕನಾಗಿದ್ದಾನೆ, ದೊಡ್ಡ ದೊಡ್ಡ ಕರ್ಮಗಳನ್ನು ವಿಮೋಚನೆ ಮಾಡ್ತಾನೆ. ಒಂದು ಅಲ್ಪವಾಗಿ ಅಂದ್ರೆ ಕಂಪೇರ್ ಟು ಸಂಚಿತ ಆಗಾಮಿ ನಮಗೆ ಇರುವ ಪ್ರಾರಬ್ಧ ಕರ್ಮ ಬಹಳ ಅಲ್ಪವಾದದ್ದು, ಆದ್ರೆ ಅದೇ ಬಹಳ ದೊಡ್ಡದು. ಅದನ್ನು ನಾವು ಅನುಭವಿಸಿಯೇ ತೀರಬೇಕು. ಪ್ರಾರಬ್ಧಂ ಅವಶ್ಯ ಅನುಭೋಕ್ತವ್ಯಂ, ಅವಶ್ಯ ಅನುಭವಿಸಬೇಕಾದಂತಹ ಆ ಪ್ರಾರಬ್ಧ ಕರ್ಮವನ್ನು ಪರಮಾತ್ಮ ಏನು ಮಾಡ್ತಾನೆ, ನಮಗೆ ಆ ಪ್ರಾರಬ್ಧ ಕರ್ಮವನ್ನು ಅನುಭವಿಸುವಂತೆ ಮಾಡಿ ಅದರಿಂದ ವಿಮೋಚನೆಯನ್ನು ಕೊಡಿಸ್ತಾನೆ. ಸೊ ಪ್ರಾರಬ್ಧ ಕರ್ಮದಿಂದಲೂ ಮೋಚನ ಬರಬೇಕಂತ ಹೇಳಿದ್ರೆ ದ ಓನ್ಲಿ ವೇ ಔಟ್ ಈಸ್ ವಿ ಹ್ಯಾವ್ ಟು ಗೋ ಥ್ರೂ ಇಟ್. ಆದ್ರೆ ಅದು ವಿ ಹ್ಯಾವ್ ಟು ಗೋ ಥ್ರೂ ಇಟ್ ಅಂದ್ರೆ ಅದು ಮೂಲಕವಾದೇ ನಮ್ಮ ಸಾಧನೆ. ಅದು ಯಾವಾಗಾದ್ರೆ ಆ ಪ್ರಾರಬ್ಧ ಕರ್ಮ ಮುಗಿಯುತ್ತೋ ಆವಾಗ ನಮಗೆ ಮೋಕ್ಷ ಬರುತ್ತೆ. ಪ್ರಾರಬ್ಧ ಕ್ರಮ ಮುಗಿಯುವುದನ್ನೋದು ಅದು ಓನ್ಲಿ ಅಟ್ ದ ಟೈಮ್ ಆಫ್ ಮೋಕ್ಷ ಸಾಧ್ಯವಾಗುತ್ತೆ. ಅದಕ್ಕೆ ಕರ್ಮ ಬಂಧನದಿಂದ ಮಹಾಕರ್ಮದಿಂದ ವಿಮೋಚನೆ ಕೊಡಿಸುವವನವನೇ ಆಗಿದ್ದಾನೆ. ಕರ್ಮ ನಿಗ್ರಹ, ಕರ್ಮ ನಿಗ್ರಹ ಅಂತ ಹೇಳಿದೆ. ಇದು ನಮಗೆ ಕರ್ಮವನ್ನು ಕೂಡ ಪರಮಾತ್ಮ ನಿಗ್ರಹ ಮಾಡ್ತಾನೆ, ಅಂದ್ರೆ ಇಟ್ಟು ಕಂಟ್ರೋಲ್ ಮಾಡ್ತಾನೆ. ಸೊ ಕರ್ಮ ಅಟ್ ಎನಿ ಪಾಯಿಂಟ್ ಕ್ಯಾನ್ ಇಟ್ ಟೇಕ್ ಓವರ್ ಪರಮಾತ್ಮ ಅಂತ ಹೇಳಿದ್ರೆ ಇಲ್ಲ, ಅವನು ನಿಗ್ರಹ ಅಂದ್ರೆ ಕಂಪ್ಲೀಟ್ಲಿ ಹಿ ಕಂಟ್ರೋಲ್ಸ್ ದಿ ಕರ್ಮ. ಕರ್ಮ ಡಸ್ ನಾಟ್ ಹ್ಯಾವ್ ಈವನ್ ಎ ಟೈನಿ ಟೈನಿ ಬಿಟ್ ಆಫ್ ಇಂಡಿಪೆಂಡೆನ್ಸ್. ಅದಕ್ಕೆ ಕರ್ಮವನ್ನು ಪೂರ್ಣವಾಗಿ ನಿಗ್ರಹ ಮಾಡುವವನು, ಕಂಟ್ರೋಲ್ ಮಾಡುವವನು ಅವನೇ ಆಗಿದ್ದಾನೆ. ಅದಾದ ಮೇಲೆ ವಿಕರ್ಮ ನಾಶತವ, ನಮಗೆ ಭಗವದ್ಗೀತೆಯಲ್ಲಿ ಇನ್ನೊಂದು ಕಡೆ ಬರುತ್ತೆ ಕರ್ಮ ಅಕರ್ಮ ವಿಕರ್ಮ ಅನ್ನುವ ಶಬ್ದಗಳು ಬರುತ್ತೆ. ಕರ್ಮ ಅಂದ್ರೆ ನಾವು ಮಾಡುವ ಕರ್ಮಗಳು, ಇನ್ ಜನರಲ್ ಎಲ್ಲ ಕರ್ಮಗಳಿಗೆ ಕರ್ಮ ಅಂತ ಕರಿತೀವಿ. ಒಂದು ಪರ್ಟಿಕ್ಯುಲರ್ ಕರ್ಮ ಮಾಡದೆ, ಯಾವ ಕರ್ಮ ಮಾಡದೆ ಇಲ್ಲಕ್ಕೆ ಸಾಧ್ಯವಾಗೋದಿಲ್ಲ, ಆದ್ರೆ ಪರ್ಟಿಕ್ಯುಲರ್ ಕರ್ಮ ಮಾಡದೆ ಇರುವುದಾಗತ್ತೆ. ಆ ಪರ್ಟಿಕ್ಯುಲರ್ ಕರ್ಮ ಮಾಡದೆ ಇರುವುದಕ್ಕೆ ಅಕರ್ಮ ಅಂತ ಕರೀತಾರೆ. ಕೆಟ್ಟ ಕರ್ಮಗಳಿಗೆ ವಿಕರ್ಮ, ನಮಗೆ ಪಾಪ ಕರ್ಮಗಳು ಯಾವ್ದಿದೋ ಪಾಪಭೂಷ್ಟವಾದ ಕರ್ಮಗಳು ಅವೆಲ್ಲ ವಿಕರ್ಮಗಳಂತ ಕರೀತಾರೆ. ಪಾಪನಾಶಕ ಅನ್ನುವುದಲ್ಲಿ ವಿಕರ್ಮ ನಾಶ ಅಂದ್ರೆ ಪಾಪ ನಮ್ಮ ಪಾಪ ಕರ್ಮಗಳನ್ನೆಲ್ಲ ನಾಶ ಮಾಡುವವನಾಗಿದ್ದಾನೆ. ಅಂತಹ ಪರಮಾತ್ಮನಿಗೆ ತವ ದಾಸೋಹಂ ದಾಸೋಹಂ ಅಂತೇಳಿ, ನಾನು ದಾಸನಾಗಿದ್ದೀನಪ್ಪ ನಿನಗೆ, ನಾನು ಅಸ್ವತಂತ್ರ, ನೀನು ಒಬ್ಬನೇ ಸ್ವತಂತ್ರ, ನನ್ನನ್ನು ಕಾಪಾಡಪ್ಪ ಕಾಪಾಡಪ್ಪ ಅಂತ ಹೇಳಿ ಪರಮಾತ್ಮನ ನಿತ್ಯನ್ನು ಬೇಡ್ಕೋಬೇಕಂತ ಹೇಳಿ ಈ ಶಬ್ದದಲ್ಲಿ ಕರ್ಮ ಸರ್ವಕರ್ಮ ಅಂತ ದಾಸರಾಯರು ಹೇಳಿದ್ದು ಆ ವಿಧವಾಗಿ ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಪರಮಾತ್ಮ ಸರ್ವ ಕರ್ಮಗಳನ್ನು ಕೂಡ ತಾನು ಮಾಡಿ ಮಾಡಿಸುವ ಅನ್ನುವ ಭಾವನೆಯನ್ನು ಇಲ್ಲಿ ನಮಗೆ ಸ್ಪಷ್ಟ ಮಾಡಿದ್ದಾರೆ. ಸೊ ಇವತ್ತು ಜಸ್ಟ್ ಒಂದು ಪದ್ಯವೇ ಆಯಿತು, ನೆಕ್ಸ್ಟ್ ಕ್ಲಾಸ್ನಲ್ಲಿ ಇದನ್ನು ಜಸ್ಟ್ ಮತ್ತೆ ರೀಕ್ಯಾಪ್ ಮಾಡಿಬಿಟ್ಟು ಮುಂಚೆ ಹೋಗೋಣ. ಪರಮ ವಿಷ್ಣು ಸ್ವತಂತ್ರ ಮಾಯಾ ತರುಣಿ ವಕ್ಷಸ್ಥಲ ನಿವಾಸಿನಿ ಸರಸಿಜೋದ್ಭವ ಪ್ರಾಣರಿರುವರು ಸಚಿವರೆನಿಸುವರು ಸರ್ವಕರ್ಮಗಳಲ್ಲಿ ತತ್ಪ್ರಿಯರು ಉರಗ ಭೂಷಣ ಅಹಂಕೃತಿತ್ರಯ ಕರೆಸುವ ಅಮರೇಂದ್ರ ಅರ್ಕ ಮುಖರು ಇಂದ್ರಿಯಪರು ಎನಿಸುವರು ಅಂತೇಳಿ ಹೇಳಿದ್ದಾರೆ. ಇಲ್ಲಿಗೆ ಇವತ್ತಿಂದು ಪಾಠ ಮುಗಿದು, ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀಕೃಷ್ಣ ಅರ್ಪಣಮಸ್ತು.